భ్రమం భంగరహితం అజడం విమలం సదా ఆనందతీర్థమతులం భజేతాపత్రయాపహం నిత్యా సిద్ధాంత దుద్ధాంత విధ్వంసర్షక్షణ శ్రీతీర్థాఖ్యతనే పాసతాంనో హృదంబరే అర్థికల్పితకల్పోయం ప్రత్యర్థికేసరి వ్యాసతీర్థ గురుభూయాద్ అస్మదిష్టాత్ సిద్ధే తపో విద్యావిరక్త్యాది సద్నౌకాకరాణం వాజరాజగురు నుండి హైగ్రీపదాశ్రయాన్ పూజ్య రాఘవేంద్రాయ సత్యధర్మరతాయ భజతాం కల్పవృక్షాయ నమతాం కామధేనవే దుర్వాదిధ్వాంతరవే వైష్ణవేందీపరేందవే శ్రీరాఘవేంద్రగురువే నమో అత్యంతయాళవే ఆపాదమౌళిపర్యంతం గురుణామాక్తిం స్మరే తేన విఘ్నాః ప్రణశ్యంతి సిద్ధిం సమనోరథాః హరిః ఓం శ్రీ గురుభ్యో నమః. విజయధ్వజ స్వామిగళ నమస్కార మాడి త్రిజతీర్థరిగే ನಾವು ವಿಜಯತೀರ್ಥರ ಟೀಕೆಯನ್ನು ಫಾಲೋ ಮಾಡ್ತಾ ಇದ್ವಿ. ಅವರಿಗೆ ನಮಸ್ಕಾರ ಮಾಡಿಬಿಟ್ಟು ಕಪಿಲಗೀತೆ, ಇದು ಕಪಿಲಗೀತೆಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಇದು ಅಂದ್ರೆ ಕಪಿಲಗೀತೆ, ಕಪಿಲರೂಪ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಉಪದೇಶ ಮಾಡಿದಂತಹದ್ದು. ಇದು ಅನೇಕ ಮುಂದೆ ಕೆಲವು ಅಧ್ಯಾಯಗಳಲ್ಲಿ ಬಂದಿದೆ. ಅದು 23-24 ಆಲ್ಮೋಸ್ಟ್ 30-31-32 ಹಾಗೆ ಹೋಗುತ್ತದು. ನಾವು ಇಲ್ಲಿ 29 ಅಧ್ಯಾಯವನ್ನು ಮಾತ್ರ ನೋಡ್ತಾ ಬಂದಿದ್ದೀವಿ. ಈ 29 ಅಧ್ಯಾಯದಲ್ಲಿ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತಾ ಅಲ್ಲಿ ನಿಲ್ಲಿಸಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಮಾಡಿದ್ದು ಅದು ಎರಡು ಜಸ್ಟ್ ರೀಕ್ಯಾಪ್ ಮಾಡಿಬಿಟ್ಟು ಮುಂಚೆ ಹೋಗೋಣ. ಪ್ರಾಣಾಯಾಮದ ಫಲವನ್ನು, ಪ್ರಾಣಾಯಾಮ ಯಾಕೆ ಮಾಡಬೇಕು, ಎಲ್ಲರೂ ಗಂಡಸರು ಹೆಂಗಸರು ಎಲ್ಲರೂ ಮಾಡಬೇಕು ಪ್ರಾಣಾಯಾಮ, ಇದನ್ನು ಮಾಡಿದ್ರೆ ಏನಾಗುತ್ತೆ, ಏನು ನಮಗೆ ಸಿಗುತ್ತೆ, ಏನು ಲಾಭ ಅಂತ ಹೇಳ್ತಾ ಬರ್ತಾ ಇದ್ದಾನೆ ಪರಮಾತ್ಮ. ಕಪಿಲರು ಪರಮಾತ್ಮ ಅಲ್ಲಿ ಹೇಳ್ತಾ ಇದ್ದಾನೆ, ಮನೋಚಿರಾತ್ ಸ್ಯಾದ್ ವಿರಜಂ ಜಿತಶ್ವಾಸಸ್ಯ ಯೋಗಿನಃ ವಾಯುವಗ್ನಿಭ್ಯಾಂ ಯಥಾ ಲೋಹಂ ಧ್ಮಾತಂ ತ್ಯಜತಿ ವೈ ಮಲಂ ಅಂತ ಹೇಳಿ. ಅಂದ್ರೆ ಯಥಾ ಹಾಗಾದರೆ ವಾಯುವಗ್ನಿಭ್ಯಾಂ, ವಾಯು ಅಗ್ನಿ ಗಾಳಿ ಬೆಂಕಿಗಳಿಂದ, ಧ್ಮಾತಂ ಚೆನ್ನಾಗಿ ಕಾಯಿಸಿರುವಾಗ ಒಳ್ಳೆ ಒಂದು ಬಂಗಾರವನ್ನಾಗಲಿ ಲೋಹವನ್ನಾಗಲಿ ಯಾವ್ದನ್ನಾದ್ರೂ ಪ್ಯೂರಿಫೈ ಮಾಡ್ಲಿಕ್ಕೆ ಅಲ್ಲಿ ಹಾಕ್ತಾರೆ, ಪುಟಕ್ಕೆ ಹಾಕೋದಂತಲ್ಲ ಹಾಗೆ. ಅದನ್ನು ಹೇಗದು ಗಾಳಿ ಬೆಂಕಿಗಳಿಗೆ ಹಾಕಿದ್ರೆ ಚೆನ್ನಾಗಿ ಪ್ಯೂರಿಫೈ ಆಗತ್ತೋ ಹಾಗೆ, ಸೊ ಮಾತಂ ಲೋಹಂ ಮಲಂ ತ್ಯಜತಿ, ಹಾಗೆ ಕಾಯಿಸಿದಂತಹ ಲೋಹವು ಚೆನ್ನಾಗಲಿ ಬಂಗಾರ ಆಗಲಿ ಲೋಹವು ಹೇಗಾದ್ರೆ ಕೊಳೆಯನ್ನು ಕಳೆದುಕೊಳ್ಳತ್ತೋ ತಥಾ ಹಾಗೆ ಜಿತಶ್ವಾಸಸ್ಯ ಯೋಗಿನಃ, ವಾಯು ಅಂದ್ರೆ ಶ್ವಾಸವನ್ನು ಬೀಳುವುದು ಅಂದ್ರೆ ಹೇಗೆ ವಾಯು ಅಲ್ಲಿ ಬೇಕು ಇಲ್ಲಿ ವಾಯು ಬೇಕು, ವಾಯು ಜಯದಿಂದ ಅಂದ್ರೆ ವಾಯುವನ್ನು ಪ್ರಾಣಾಯಾಮ ಮಾಡುವುದರಿಂದ ಯೋಗಿನಃ ಯೋಗಾಭ್ಯಾಸ ಮಾಡುವವನಿಗೆ ಏನಾಗುತ್ತೆ, ಮನಃ ಅಚಿರಾತ್ ವಿರಜಂ ಸ್ಯಾತ್, ಅಂತಹ ಸಾಧಕನ ಮನಸ್ಸು ಶೀಘ್ರವಾಗಿ ಬೇಗಲೇ ವಿರಜಂ, ರಜಂ ಅಂದ್ರೆ ದೋಷ, ವಿರಜಂ ದೋಷ ಇಲ್ಲದೆ ಆಗುತ್ತೆ, ನಿರ್ಮಲವಾಗುತ್ತೆ, ಪ್ಯೂರಿಫೈ ಆಗುತ್ತೆ ಹೊರಗು ಒಳಗು. ಈ ಪ್ರಾಣಾಯಾಮದಿಂದ ಇನ್ನರ್ ಪ್ಯೂರಿಫಿಕೇಶನ್ ಬರುತ್ತೆ, ದೇಹವು ಆರೋಗ್ಯವಂತವಾಗಿರುತ್ತೆ. ಆ ಕಾರಣದಿಂದ ಅದು ಪ್ರಾಣಾಯಾಮ ಅತ್ಯಂತ ಲಾಭದಾಯಕವಾಗಿದೆ ಅಂತ ಹೇಳಿ ಹೇಳ್ತಾ ಅದಾದ ಮೇಲೆ, ಅದು 10 ಶ್ಲೋಕ ಅದಾದ ಮೇಲೆ, ಪ್ರಾಣಾಯಾಮೈ ದಹೇ ದೋಷಾನ್ ಧಾರಣಾಭಿಶ್ಚ ಕಿಲ್ಬಿಷಾನ್ ಪ್ರತ್ಯಾಹಾರೇಣ ಸಂಸರ್ಗಾನ್ ಧ್ಯಾನೇನ ಅನೀಶ್ವರಾನ್ ಗುಣಾನ್ ಅಂತ ಹೇಳಿ, ಏನೇನ ಯಾವುದರಿಂದ ಏನೇನು ನಡೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಹೇತ್ ಸುಟ್ಟಾಗ್ಬಿಡ್ಬೇಕು, ಇಲ್ಲ ದೂರ ಮಾಡಬೇಕು, ವಿ ಹ್ಯಾವ್ ಟು ಗೆಟ್ ಇಟ್ ಆಫ್. ಹಾಗೆ ಪ್ರಾಣಾಯಾಮೈ ದೋಷಾನ್ ದಹೇತ್, ದಹೇತ್ ಅನ್ನೋದಕ್ಕೊಂದಕ್ಕೆ ಹಾಕೊಳ್ರಿ, ಪ್ರಾಣಾಯಾಮೈ ದೋಷಾನ್ ದಹೇತ್, ಪ್ರಾಣಾಯಾಮಗಳಿಂದ ಮನಸ್ಸಿನ ದೋಷಗಳನ್ನು ನಾವು ದೂರ ಮಾಡಿಕೊಳ್ಬೇಕು. ಅದಾದ ಮೇಲೆ ಧಾರಣಾಭಿಶ್ಚ ಕಿಲ್ಬಿಷಾನ್, ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ದೋಷಗಳಂದ್ರೆ ಏನು, ರಾಗಾದಿ ದೋಷಗಳು, ನಮಗೆ ಸಿಟ್ಟು ಬರಬಹುದು, ಅನೇಕ ವಿಧವಾದ ಮಾನಸಿಕ ದೋಷಗಳು ಅವೆಲ್ಲವನ್ನು ದೂರ ಮಾಡ್ಕೋಬೇಕು. ಧಾರಣಾಭಿಶ್ಚ ಕಿಲ್ಬಿಷಾನ್ ಅಂದ್ರೆ ಪಾಪಗಳು, ಈ ಜನ್ಮ ಪಾಪಗಳೇ ಅಲ್ಲ, ಅನೇಕ ಜನ್ಮಗಳ ಪಾಪಗಳನ್ನು ದೂರ ಮಾಡ್ಕೋಬೇಕು. ಹಾಗೆ ಧಾರಣದಿಂದ, ಧಾರಣ ಅಂತ ಹೇಳಿದರೆ ಖಂಡಸ್ಮೃತಿ, ಭಗವಂತನ ಅವಯವಗಳನ್ನು ಒಂದೊಂದು ಭಾಗವನ್ನು ನಾವು ಖಂಡಸ್ಮೃತಿ ಅಂತೀವಿ. ಅಂದ್ರೆ ಭಗವಂತನನ್ನು ಒಟ್ಟಿಗೆ ಒಟ್ಟಾರೆ ಎಲ್ಲ ರೂಪವನ್ನು ಒಂದೇ ಸಾರಿ ಧ್ಯಾನ ಮಾಡಲಿಕ್ಕಾಗೋಲ್ಲಿ, ಹಾಗೆ ಪಾದಗಳನ್ನು ಧ್ಯಾನ ಮಾಡ್ರಿ, ಕೈಗಳನ್ನು ಧ್ಯಾನ ಮಾಡಿ, ಮುಖವನ್ನು ಧ್ಯಾನ ಮಾಡಿ, ನಗುಚ್ಚಿರು ಭಗವಂತನ ಮಂದಹಾಸ ಇರುತ್ತೆ ಅದನ್ನು ಧ್ಯಾನ ಮಾಡಿ. ಈ ನಮಗೆ ಯಾವುದು ಭಗವಂತನ ಸ್ಮರಣೆ ಕೊಡುತ್ತೋ, ಆ ಖಂಡ ಸ್ಮೃತಿ ಕೊಡುತ್ತೋ, ಅದರಿಂದ ಆ ಧಾರಣೆಯಿಂದ, ಆ ಧಾರಣೆಗಳಿಂದ ಭಗವಂತನ ಒಂದೊಂದು ಅವಯವ ಧ್ಯಾನ ರೂಪವಾದ ಖಂಡ ಸ್ಮೃತಿಗಳಿಂದ ನಾವು ಕಿಲ್ಬಿಷಾನ್ ಪಾಪಾನ್ ದಹೇತ್, ಪಾಪಗಳನ್ನು ಸುಟ್ಟಾಕಬಹುದು, ಅನೇಕ ಜನ್ಮ ಪಾಪಗಳನ್ನು, ಈ ಜನ್ಮ ಪಾಪಗಳನ್ನು ಎಲ್ಲವನ್ನು ಕೂಡ ಸುಟ್ಟಾಕಬೇಕು ಅಂತ ಹೇಳಿ. ಪ್ರತ್ಯಾಹಾರೇಣ ಸಂಸರ್ಗಾನ್, ಪ್ರತ್ಯಾಹಾರ ಅಂದ್ರೆ ಮನಸ್ಸು ಅವಯವಗಳು ನಮ್ಮ ಆಲ್ ಸೆನ್ಸ್ ಆರ್ಗನ್ಸ್ ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಇಂದ್ರಿಯಗಳನ್ನು ಎಲ್ಲ ಕಡೆ ಓಡುವ ಇಂದ್ರಿಯಗಳನ್ನು ಎಳೆದು ತಗೊಂಡು ಬಂದು ನಮಗೆ ಎಲ್ಲ ಕಡೆ ಅದು ಸೆಳಿತಾ ಇದ್ರೆ ಅದನ್ನು ತಗೊಂಡು ಬಂದು ಭಗವಂತನ ಕಡೆ ನಾವು ಸೆಳೆಯಬೇಕು, ಹರಿಯ ಕಡೆಗೆ ಸೆಳೆಯಬೇಕು. ಅವು ಅನೇಕ ವಿಷಯ ಸುಖಗಳಿಗೆ ಸಂಚಿತ ವಿಷಯ ಸುಖಗಳಿಗೆ ನಾವು ಅದು ಸೆಳೆದಾಗ ಅದನ್ನು ನಾವು ಭಗವಂತನ ಕಡೆ ಸೆಳೆದ್ರೆ ಅದರಿಂದ ಏನಾಗುತ್ತೆ, ಸಂಸರ್ಗ ಅಂದ ಹೇತ್ ಸಂಸರ್ಗ. ಸಂಸರ್ಗ ಏನು? ದುಷ್ಟ ಸಂಸರ್ಗ ಅಂದ್ರೆ ದುರ್ಜನ ಸಂಸರ್ಗ ಅಂದ್ರೆ ಸಹವಾಸದಿಂದ ಬಂದ ಪಾಪಗಳು. ಸಂಸರ್ಗ ಅಂದ್ರೆ ದುರ್ಜನ ಸಂಸರ್ಗವಾಪ್ತ ದುರಿತಾನಿ ಅಂತೇಳಿ, ದುರ್ಜನರ ಸಂಸರ್ಗದಿಂದ ಬಂದಿರುವಂತಹ ಪಾಪಗಳನ್ನು ನಾವು ಸುಟ್ಟು ಹಾಕಬೇಕು ಅಂತ ಹೇಳಿ. ಅದಾದ ಮೇಲೆ ಅನೇನ ಅನೀಶ್ವರಾನ್ ಗುಣಾನ್ ದಹೇತ್, ಧ್ಯಾನದಿಂದ ಭಗವಂತ. ಧ್ಯಾನ ಅಂತ ಹೇಳಿದ್ರೆ ಏನು? ಧಾರಣ ಅಂತ ಹೇಳಿದ್ರೆ ಅಖಂಡ ಸ್ಮೃತಿ, ಧ್ಯಾನ ಅಂತ ಹೇಳಿದ್ರೆ ಅಖಂಡ ಸ್ಮೃತಿ. ಭಗವಂತನನ್ನು ಎಲ್ಲಾ ರೂಪವನ್ನು, ಭಗವಂತನ ಪೂರ್ಣ ರೂಪವನ್ನು ನಾವು ಮನಸ್ಸಿನಲ್ಲಿ ನಿಲ್ಲಿಸಿಕೊಂಡು ಧ್ಯಾನ ಮಾಡಿದಾಗ ಅನೀಶ್ವರಾನ್ ಗುಣಾನ್ ದಹೇತ್. ಅನೀಶ್ವರ ಅಂದ್ರೆ ಈಶ್ವರ ಐಶ್ವರ್ಯ, ಭಗವಂತನ ಐಶ್ವರ್ಯ ಚಿಂತನೆ ಅಂದ್ರೆ ಭಗವಂತ ಸರ್ವೋತ್ತಮನಾಗಿದ್ದಾನೆ, ಐಶ್ವರ್ಯ ಭರಿತನಾಗಿದ್ದ. ಐಶ್ವರ್ಯ ಅಂದ್ರೆ ಈಶ್ವರ ಗುಣಗಳು, ಸರ್ವೋತ್ತಮತ್ವ ಗುಣಗಳಿದೆ ಅಂತ ನಾವು ಚಿಂತನೆ ಮಾಡುವುದಕ್ಕೆ ವಿಘ್ನಕಾರಿಗಳಾದದ್ದು ಯಾವುದು? ಅದಕ್ಕಿಂತ ಭಿನ್ನವಾಗಿರುವಂತಹದ್ದು, ಅದಕ್ಕೆ ವಿರುದ್ಧವಾಗಿರುವಂತಹದ್ದು ಅನೀಶ್ವರ ಗುಣಗಳು. ಅಂದ್ರೆ ಭಗವಂತನಲ್ಲಿ ಈಶ್ವರ ಭಾವವನ್ನು ತಿಳಿಸಿಕೊಡದೇ ಇರುವಂತಹದ್ದು ಯಾವುದಿದೋ ಅಂತಹ ಅನೀಶ್ವರ ಗುಣಗಳನ್ನು ನಾವು ಸುಟ್ಟಾಗಬೇಕು. ಅಂದ್ರೆ ಈಶ್ವರ ಗುಣಗಳನ್ನು ತಂದಿಟ್ಕೋಬೇಕು. ಧ್ಯಾನದಿಂದ ಅನೀಶ್ವರ ಗುಣಗಳಂದ್ರೆ ಭಗವಂತನ ಐಶ್ವರ್ಯ ಭಾವಕ್ಕೆ ವಿರುದ್ಧವಾಗಿ ಇರುವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು 11ನೇ ಶ್ಲೋಕ. ಇದಾದ ಮೇಲೆ 12ನೇ ಶ್ಲೋಕ, 12th ವರ್ಸ್ ಇಲ್ಲಿ ಹೇಳ್ತಾ ಇದ್ದ. ಯದಾ ಮನಃ ಸ್ವಂ ವಿರಜಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನಃ ಅಂತೇಳಿ. ಆಯ್ತರಿ, ಇದು ಒಳಗೆ ಹೊರಗೆ ಪ್ಯೂರಿಫೈ ಮಾಡಿದ್ದೀವಿ, ಪ್ರಾಣಾಯಾಮಗಳಿಂದ ಮನಸ್ಸನ್ನು ಶುದ್ಧಗೊಳಿಸಿದ್ದೀವಿ, ಖಂಡಸ್ಮೃತಿಗಳಿಂದ ಪಾಪಗಳನ್ನೆಲ್ಲ ದೂರ ಮಾಡಿ ಎಲ್ಲ ಆದ ಮೇಲೆ ಸುಸಮಾಹಿತವಾಗಿದ್ದೀವಿ, ಮನಸ್ಸು ಒಳ್ಳೆ ಸ್ಥಿರವಾಗಿದೆ. ಈಗ ಏನು ಮಾಡ್ಬೇಕಂದ್ರೆ ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯದಾ ಯಾವಾಗಾದರೆ ಸ್ವಂ ಮನಃ ನಮ್ಮ ಅವರವರ ಮನಸ್ಸುಗಳು, ನಮ್ಮ ಮನಸ್ಸು ವಿರಜಂ ರಜಂ ದೋಷ ವಿರಜಂ ದೋಷರಹಿತವಾಗಿ ಯೋಗೇನ ಸುಸಮಾಹಿತಂ ಯೋಗದಿಂದ, ಅಂದ್ರೆ ಯೋಗ ಅಂದ್ರೆ ಏನು? ಪ್ರಾಣಾಯಾಮಾದಿ ಉಪಾಯಗಳಿಂದ, ಜ್ಞಾನ ಉಪಾಯ. ಯೋಗ ಅಂದ್ರೆ ಉಪಾಯ, ಜ್ಞಾನೋಪಾಯ, ಅದಕ್ಕೆ ಯೋಗ ಅಂತ ಕರಿತೀವಿ ಭಗವದ್ಗೀತೆಯಲ್ಲಿ ಹೇಳಿದಂತೆ. ಸೊ ಯೋಗ ಜ್ಞಾನೋಪಾಯ, ಪ್ರಾಣಾಯಾಮಾದಿಗಳ ಉಪಾಯದಿಂದ ಈ ಟೆಕ್ನಿಕ್ಸ್ ಇವೆಲ್ಲದರಿಂದಲೂ ಕೂಡ ಸುಸಮಾಹಿತಂ ಚೆನ್ನಾಗಿ ಪ್ರಯತ್ನವಿಲ್ಲದೆ ಭಗವಂತನಲ್ಲಿ ನಿಲ್ಲಿಸುವುದಕ್ಕೆ ಸು ಚೆನ್ನಾಗಿ ಸಮ್ಯಕ್ ಆಹಿತಂ. ಸುಸಮಾಹಿತಂ ಅನ್ನೋದ್ರಲ್ಲಿ ಮೂರು ಶಬ್ದಗಳಿವೆ, ಸು ಸಂ ಆಹಿತಂ. ಸು ಚೆನ್ನಾಗಿ, ಸಂ ಸಮ್ಯಕ್. ಸೊ ಅಂದ್ರೆ ಏನು? ನಿರ್ಮಲವಾಗಿರಬೇಕು ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನುವ ಭಾವನೆ, ಅಂತಹ ನಿರ್ಮಲ ಭಾವನೆ ನಮಗಿರಬೇಕು. ಸುಸಮಾಹಿತಂ ಪ್ರಯತ್ನವಿಲ್ಲದೇನೆ ಸಹಜವಾಗಿ ಬಹಳ ಎಫರ್ಟ್ಲೆಸ್ ಆಗಿ ನಾವು ಭಗವಂತನಲ್ಲಿ ಸು ಅಂದ್ರೆ ಸುಲಭವಾಗಿ ಪ್ರಯತ್ನವಿಲ್ಲದೆ ಸಮ್ಯಕ್ ಚೆನ್ನಾಗಿ ಭಗವಂತನಲ್ಲಿ ನೆಲೆಸಿರುವಂತಹ ಆಹಿತಂ ಆ ಭಾವನೆ ಬಂದಾಗ ಯಾವಾಗ ಆಗತ್ತೋ ಯದಾ ತದಾ ಆವಾಗ ಭಗವತಃ ಕಾಷ್ಠಾಂ ಧ್ಯಾಯೇತ್. ಭಗವಂತನ ಕಾಷ್ಠಾಂ ಅಂದ್ರೆ ಏನು? ಕಾಷ್ಠಾಂ ಅಂದ್ರೆ ವೇದದರು ಹೇಳ್ತಾರೆ ಕಾಷ್ಠೋತ್ಕರ್ಷೇ ಸೀಮ್ನಿ ದಿಶಿ ಅಂತೇಳಿ. ಕಾಷ್ಠಕ್ಕೆ ಉತ್ಕರ್ಷ, ಸೀಮಾ ಪರಿಮಿತಿ, ದಿಶಾ ದಿಕ್ಕು ಇತ್ಯಾದಿ ಶಬ್ದಗಳಿದೆ. ಇಲ್ಲಿ ಯಾವ ಅರ್ಥವನ್ನು ತಗೋ, ಅನೇಕ ಅರ್ಥಗಳಿದೆ ಇಲ್ಲಿ. ಯಾವ ಅರ್ಥವನ್ನು, ಅರ್ಥ ವಿವಕ್ಷಿತ ಯಾವುದಂತೇಳಿ, ಅನೇಕ ಅರ್ಥತ್ವಾತ್ ಅತ್ರ ವಿವಕ್ಷಿತ ಕ ಇತ್ಯ ಅಶಂಕ್ಯ ಸರ್ವ ಗುಣೋತ್ಕೃಷ್ಟಂ ಭಗವದ್ ರೂಪಂ ವಿವಕ್ಷಿತಮಿತಿ ಅಂತೇಳಿ. ಅಂದ್ರೆ ಇಲ್ಲಿ ವಿವಕ್ಷಿತವಾಗಿರುವಂತಹದಂದ್ರೆ ಕಾಷ್ಠ ಶಬ್ದಕ್ಕೆ ಇರುವಂತಹ ಉತ್ಕರ್ಷ ಉತ್ಕೃಷ್ಟ, ಭಗವಂತ ಸರ್ವೋತ್ಕೃಷ್ಟ ಸರ್ವೋತ್ತಮ, ಭಗವಂತ ಸರ್ವೋತ್ತಮನಾಗಿದ್ದಾನೆ ಅನ್ನುವ ಭಾವನೆ ಯಾವುದಿದೋ ಅದು ಕಾಷ್ಠಾಂ, ಭಗವತಃ ಕಾಷ್ಠಾಂ ಪರಾಕಾಷ್ಠ. ಅದಕ್ಕೆ ಪರಾಕಾಷ್ಠ ಅನ್ನೋದು ಹಾಗೆ ಬಂದಿದ್ದು, ಪರಾಕಾಷ್ಠ ಸರ್ವೋತ್ತಮನಾಗಿದ್ದಾನೆ ಭಗವಂತ ಅಂತೇಳಿ ಆ ಭಾವನೆ ಬಂದಾಗ ಭಗವತಃ ಕಾಷ್ಠಾಂ ಧ್ಯಾಯೇತ್. ಅಂತ ಭಗವಂತನ ಸರ್ವೋತ್ಕರ್ಷವನ್ನು ನಾವು ಧ್ಯಾನ ಮಾಡಬೇಕು. ಹೇಗೆ ಧ್ಯಾನ ಮಾಡಬೇಕು? ಸ್ವನಾಸ ಅಗ್ರ ಅವಲೋಕನ ನಮ್ಮ ನಮ್ಮ ಮೂಗಿನ ತುದಿಯ ಭಾಗವನ್ನು ನೋಡ್ತಾ ಧ್ಯಾನ ಮಾಡ್ಬೇಕಂತೇಳಿ. ಇದು ಹೇಗೆ ರೀ? ಮೂಗು ನಮಗ್ ಕಾಣಿಸೋದಿಲ್ವ, ಬಟ್ ನೀವು ಟ್ರೈ ಮಾಡಿದ್ರೆ ಗೊತ್ತಾಗತ್ತೆ. ಮೂಗಿನ ಕೊನೆ ಭಾಗ ಅಗ್ರ ಭಾಗವನ್ನು ಮಾತ್ರ ನೀವು ನೋಡ್ತಾ ಇರಬೇಕು. ಈ ನಾವು ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಂತ ಕೆಲವು ಕಡೆ ಹೇಳ್ತಾರೆ. ಮೂಗಿನ ತುದಿ ಭಾಗ ನೋಡ್ಬೇಕಂತ ಹೇಳ್ತಾರೆ. ಯಾವ್ದು ಮಾಡಬೇಕು ಅಂತ ಹೇಳಿ, ಎರಡು ವಿಧಾನಗಳು ನಿಮ್ಮಕ್ಕೆ ಯಾವ್ದು ಅನುಕೂಲವಾಗುತ್ತೋ ಅದನ್ನು ಮಾಡಬಹುದು. ಇಲ್ಲಿ ಹೇಳ್ತಾ ಇರುವಂತಹದ್ದು ಸ್ವನಾಸಾಗ್ರ ಅವಲೋಕನ ಅಂತ ಹೇಳಿ, ಯಾಕಂದ್ರೆ ಆ ಮೂಗಿನ ತುದಿ ಭಾಗವನ್ನು ನೋಡ್ತಾ ಇರುವಾಗ ಕಣ್ಣು ತೆರೆದೇ ಇರುತ್ತೆ, ತೆರೆದಿದ್ದರೂ ಮುಚ್ಚಿರಬೇಕು. ಅಂದ್ರೆ ಏನು, ಫಿಸಿಕಲ್ ಆಗಿ ಕಣ್ಣನ್ನು ಮುಚ್ಚಬಹುದು, ಇಲ್ಲ ಫಿಸಿಕಲ್ ಆಗಿ ಕಣ್ಣನ್ನು ತೆರೆದು ಮೂಗಿನ ತುದಿಯನ್ನು ನೋಡುವಾಗ ಹೊರಗಿನ ಪ್ರಪಂಚವನ್ನು ನಾವು ಮರೆತು ಆ ಮೂಗಿನ ತುದಿ ಭಾಗವನ್ನು ಅವಲೋಕನ ಮಾಡ್ತಾ ಇರೋದು ಟು ಪ್ರಿವೆಂಟ್ ಅವರ್ ಐಸ್ ಗೋಯಿಂಗ್ ಎಲ್ಸ್ವೇರ್. ನಮ್ಮ ಕಣ್ಣು ಎಲ್ಲೆಲ್ಲೋ ಅಲ್ಲಾಡ್ತು, ಏನೇನೋ ನಡೀತಾ ಇರುತ್ತೆ ಮುಂಚೆ, ಅದರ ಮೇಲೆ ಮನಸ್ಸು ಹೋಗದೆ ಇರುವುದಕ್ಕೆ ಸ್ವನಾಸಾಗ್ರ ಅವಲೋಕನ. ಒಟ್ಟಿಗೆ ಮನಸ್ಸನ್ನು ಏಕಾಗ್ರವಾಗಿ ಮಾಡುವುದಕ್ಕೆ ಯಾವುದು ಅನುಕೂಲವೋ ಅದನ್ನು ಮಾಡ್ರಿ. ಸೊ ಕಣ್ಣನ್ನು ಮುಚ್ಚೋದು, ಇಲ್ಲ ಕಣ್ಣನ್ನು ತೆರೆದು ಮೂಗಿನ ತುದಿಯನ್ನು ನೋಡ್ತಾ ಹೊರಗಿನ ಪ್ರಪಂಚವನ್ನು ಮುಚ್ಚುವುದು, ಒಳಗಿನ ಪ್ರಪಂಚವನ್ನು ನೋಡಬೇಕು, ಒಳಗಿರುವ ಭಗವಂತನನ್ನು ಕಾಣಬೇಕು, ಅದು ದಟ್ ಈಸ್ ಅಲ್ಟಿಮೇಟ್ ಗೋಲ್. ಹೀಗೆ ಸ್ವನಾಸಾಗ್ರವಲೋಕನಾಗಿ ಸ್ವನಾಸಾಗ್ರ ಅವಲೋಕನನಾಗಿ ನೋಡ್ತಾ ನಾವು ಭಗವತಃ ಕಾಷ್ಠಾಂ ಧ್ಯಾಯೇತ್ ಅಂತ ಹೇಳಿ ಇಲ್ಲಿ 12ನೇ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಅದಾದ ಮೇಲೆ ಸೊ ನೆಕ್ಸ್ಟ್ ಹೇಳ್ತಾ ಇದ್ದು ಇಲ್ಲಿ ನೆಕ್ಸ್ಟ್ ಪ್ರಸನ್ನವದನೇತಿ ಅಂತ ಹೇಳಿ ನೆಕ್ಸ್ಟ್ ಪದದಲ್ಲಿ ಪ್ರಸನ್ನವದನೇತಿ ಪ್ರಸನ್ನವದನಾಂಬೋದು ಇದು 12 ಆದ್ಮೇಲೆ ಯದಾ ಮನಸ್ಸಂ ವಿರದಂ ಯೋಗೇನ ಸುಸಮಾಹಿತಂ ಕಾಷ್ಠಾಂ ಭಗವತೋ ಧ್ಯಾಯೇತ್ ಸ್ವನಾಸಾಗ್ರಾವಲೋಕನ ಅಂತ ಆದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 13ನೇ ಶ್ಲೋಕ ಪ್ರಸನ್ನವದನಾಂಬೋಜಂ ಪದ್ಮಗರ್ಭಾರುಹೇಕ್ಷಣಂ ನೀಲೋತ್ಪಲ ದಳಶ್ಯಾಮಂ ಶಂಖಚಕ್ರ ಗದಾಧರಂ ಅಂತ ಹೇಳಿ ಇಲ್ಲಿ ಧ್ಯಾನ ಧ್ಯೇಯ ಮೂರ್ತಿಯನ್ನು ಇಲ್ಲಿಂದ ಶುರು ವರ್ಣನೆ ಮಾಡ್ತಾ ಇದ್ದ ಭಗವಂತನ ವರ್ಣನೆ. ನಾವು ಏನು ನೋಟಿಸ್ ಮಾಡಬಹುದು ಅಂದ್ರೆ ಇಲ್ಲಿ ಭಗವಂತನ ಮುಖದಿಂದ ಪಾದಗಳವರೆಗೂ ಚಿಂತನೆ ಒಂದೊಂದು ಅವಯವನ್ನು ಚಿಂತನೆ ಮಾಡ್ತಾ ಬರ್ತಾ ಇದ್ದಾರೆ. ಇದು ಆಚಾರ್ಯರು ದ್ವಾಶಸೂತ್ರದಲ್ಲಿ ಪಾದದಿಂದ ಮುಖಕ್ಕೆ ಹೇಳ್ತಾರೆ. ಸೊ ನಿಮ್ ಮೊದಲನೇ ಅಧ್ಯಾಯ ನೋಡಿದಾಗ ಅವಂದೇವನ್ಯಂ ಸಾನಂದ ದೇವನಂಜನ ಇಂದಿರಾಪತಿಮಾದ್ಯಾದಿ ವರದೇಶ್ವರ ಪ್ರಮಾಮ್ ಅಂತ ಹೇಳಿ ನಮಾಮ್ ನಿಖಿಲಾಧೀಶ ಕಿರೀಟಾ ಘೃಷ್ಟಪೀಠ ಉತ್ತಮ ಶಮನೇಕಾಂ ಶ್ರೀಪತೆ ಪಾದ ಪಂಕಜಂ ಅಂತ ಹೇಳಿ ಪಾದ ಪಂಕಜನ್ನು ಹೇಳ್ತಾ ಸ್ಮರಾಮಿ ಹೋಸಂತಾಪಹಾನಿ ನಾಮೃತ ಸಾಗರಂ ಪೂರ್ಣಾನಂದ ಶ್ರೀ ರಾಮಸ್ಯ ಸಾನುರಾಗಾವಲೋಕಂ ಧ್ಯಾಯಸ್ಯ ಅಂತ ಹೇಳಿ ಕೊನೆಗೆ ಆ ಅಧ್ಯಾಯದ ಕೊನೆಗೆ ಬರುವಾಗ ಪಾದಗಳಿಂದ ಮುಖಕ್ಕೆ ಕೆಳಗಿಂದ ಮೇಲಕ್ಕೆ ನಾವು ಭಗವಂತನ ಒಂದೊಂದು ಅವಯವವನ್ನು ದರ್ಶನ ಮಾಡ್ತಾ ಭಗವಂತನವನ್ನು ಮನಸ್ಸಿನಲ್ಲಿ ನಿಲ್ಲಿಸಬೇಕು. ಹೀಗೆ ನಾವು ಕೆಳಗಿಂದ ಪಾದಗಳಿಂದ ಮೇಲಕ್ಕೆ ನೋಡುವುದು ಆಚಾರ್ಯ ಹೇಳಿದ್ರೆ ಇಲ್ಲಿ ಭಾಗವತದಲ್ಲಿ ಮೇಲಿನಿಂದ ಕೆಳಗೆ. ಸೊ ಅಂದ್ರೆ ಭಗವಂತನ ಮುಖದಿಂದ ಪಾದಗಳವರೆಗೂ ಒಂದೊಂದು ಅವಯವನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಸೊ ನಾವು ನೋಡ್ರಿ ಹಾಗೆ ಪಾದದಿಂದ ಮುಖದವರೆಗೂ ಹೋಗಿ ಮತ್ತು ಮುಖದಿಂದ ಪಾದಕ್ಕೆ ಬಂದರೆ ಒಂದು ಮಂಗಳಾರತಿ ಮಾಡಿದ ಆರತಿಯನ್ನು ಮಾಡಿದಾಗ ಪಾದದಿಂದ ಮುಖಕ್ಕೆ ಮತ್ತು ಮುಖದಿಂದ ಪಾದಕ್ಕೆ ಒಂದು ಸರ್ಕಲ್ ಮಾಡ್ತೀವಿ. ಹಾಗೆ ಇಲ್ಲಿ ಕೂಡ ಪಾದದಿಂದ ಮುಖಕ್ಕೆ ಹೋಗಿ ಮತ್ತು ಮುಖದಿಂದ ಪಾದಕ್ಕೆ ಬರುವುದು. ಸೊ ಮುಖದಿಂದ ಪಾದಕ್ಕೆ ಬರುವುದು ಈ ಭಾಗವತ ಶ್ಲೋಕಗಳನ್ನು ಇಲ್ಲ ಇದೇ ವಿಧವಾಗಿ ಇದೇ ಅರ್ಥದಲ್ಲಿ ಭಾಗವತ ಶ್ಲೋಕಗಳಲ್ಲಿ ಹೇಳಿದಂತೆ ಮುಖದಿಂದ ಪಾದಗಳಿಗೆ ವರ್ಣನೆ ಬಂದಂತೆ ವಾದರಾಜ ಸ್ವಾಮಿಗಳವರು ರಮೇಶ ಸ್ತುತಿಯನ್ನು ಮಾಡಿದ್ದಾರೆ. ಪ್ರಾತಸ್ಮರಾಮಿ ವರಕುಂಡಲ ಶೋಭಿಖಂಡಂ ಸೀತಾಂಶ ಮಂಡಲ ಮುಖಂ ಸ್ಮಿತವಾರಿಜಾಕ್ಷಂ ಆತಾಮ್ರ ಕಮ್ರ ಮುದಿತಾದರ ಬಿಂಬಝುಂಬ ಜ್ಯಾತು ಪ್ರಹರ್ಷ ಕರಹಾಸರ ಸಮ್ಮೇಶಂ ಮಂಚೆ ಪ್ರಾತರ್ಭಜಾಮಿ ಸುಭಕೌಸ್ತುಭ ಕಂಬುಕಂಠಂ ಸ್ಮಿತಾತ್ಮವಕ್ಷಸಿ ವಿರಾಜಿತ ಭೂರಿಹಾರಂ ಭೀತ ಸುಭಕ್ತ ಭಯಭಂಜನ ಪಾಣಿಪದ್ಮಂ ಶಾತೋದರಾತ್ರಿ ಜಗದ್ಭ್ರಮಪ್ಯನಾಭಂ ಪ್ರಾತನ್ನಮಾಮಿ ಶುಭಕಿಂಕಿನಿ ಮೇಖಲಾಂಗಂ ಪೀತಾಂಬರಂ ಕರಿಕರೋರ್ಮುದಾರಜಾನಂ ಧ್ಯಾತಾಂಗ್ರಿ ಯುಗ್ಮ ರುಚಿರಂಜಿತ ಕಂಜಜಾತ ವಾತಾದಿ ದೇವ ವರಮೌಳಿ ಮಣಿಮುಕುಂದಮಂತ್ ವಾದಿರಾಜಿ ಪ್ರೋಕ್ತಂ ಶ್ಲೋಕತ್ರಯನ ಸದಾ ಪಾತಕಾಲೇ ಪ್ರಣಮತ್ಯ ಸರ್ವಪಾಪ ಈ ಮುಚ್ಚಿತೆ ಅಂತ ಹೇಳಿದಂತೆ 3 ಶ್ಲೋಕಗಳಲ್ಲಿ ಆ ಭಗವಂತನ ಮುಖದಿಂದ ಪಾದದವರೆಗೂ ವಾದರಾಜ ಸ್ವಾಮಿಗಳು ಹಾಗೆ ವರ್ಣನೆ ಮಾಡಿದ್ದಾರೆ. ಅದೇ ವಿಧ ಅಂದ್ರೆ ಆ ವಾದರಾಜ ಸ್ವಾಮಿಗಳವರು ಈ ಭಾಗವತದಲ್ಲಿ ಹೇಳಿದ ರೀತಿಯಲ್ಲಿ ಮಾಡಿದ್ದಾರೆ. ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ ಏನಂದ್ರೆ ಪ್ರಸನ್ನ ವದನಾಂಬೋಧಂ ಧ್ಯಾಯ ಧ್ಯೇಯ ಮೂರ್ತಿ ನಾರಾಯಣನ ವರ್ಣನೆ ಮಾಡ್ತಾ ಮೊದಲು ಮುಖವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಸನ್ನ ವದನಾಂಬೋಜಂ ಪದ್ಮಗರ್ಭಾರುಹೇಕ್ಷಣಂ ನೀರೋತ್ಪಲ ದಳಶ್ಯಾಮಂ ಶಂಖಚಕ್ರ ಗದಾಧರಂ ಅಂತ ಹೇಳಿ ಇಲ್ಲಿ ಪ್ರಸನ್ನ ವದನಾಂಬೋಜಂ ಅಂತ ಪ್ರಸನ್ನ ಅಂತ ಹೇಳಿದರೆ ಸಂತುಷ್ಟನಾಗಿ ಪ್ರಸನ್ನನಾಗಿರುವ ಭಗವಂತನ ಪ್ರಸನ್ನವಾದ ರೂಪವನ್ನು ಚಿಂತನೆ ಮಾಡಬೇಕು. ಪ್ರಸನ್ನವಾಗಿರುವುದಂದ್ರೆ ಏನು, ಭಕ್ತರನ್ನು ರಕ್ಷಣೆ ಮಾಡ್ತೀನಿ ಅಂತ ಭಗವಂತ ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಆದ್ರೆ ನಾವು ಚಿಂತನೆ ಮಾಡುವಾಗ ಭಕ್ತ ರಕ್ಷಕನಾದ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡುವ ಒಂದು ಪ್ರಸನ್ನವಾಗಿರುವಂತಹ ನಮ್ಮನ್ನು ಅನುಗ್ರಹ ಮಾಡ್ತಾ ಇರುವಂತಹ ರೂಪವನ್ನು ಚಿಂತನೆ ಮಾಡಬೇಕು. ಅಂತಹ ಪ್ರಸನ್ನ ವದನ ಅಂಬೋಜ, ಅಂಬೋ ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟಿದ ತಾವರೆ. ಸೊ ಮುಖ ಕಮಲವನ್ನು, ಪ್ರಸನ್ನವಾದ ಭಗವಂತನ ಮುಖ ಕಮಲವನ್ನು ನಾವು ಚಿಂತನೆ ಮಾಡಬೇಕು. ಅದು ಹೇಗಿದೆ, ಹೇಗೆ ಚಿಂತನೆ ಮಾಡ್ಬೇಕಂದ್ರೆ, ಪದ್ಮಗರ್ಭಾರು ಹೇಕ್ಷಣಂ, ಭಗವಂತನ ಕಣ್ಣುಗಳು, ಆ ಮುಖದಲ್ಲಿರುವ ಕಣ್ಣುಗಳು ಹೇಗಿದೆ, ಆ ಭಗವಂತನ ಕಣ್ಣುಗಳು ಪದ್ಮ ಅಂದರೆ ಕಮಲದ, ಗರ್ಭ ಅಂದ್ರೆ ಒಳಭಾಗ, ಇನ್ನರ್ ಪೋರ್ಷನ್, ಗರ್ಭ ಅಂದ್ರೆ ಗರ್ಭಗುಡಿ ಅಂತೀವಿ, ಗರ್ಭಗುಡಿ ಒಳಗಿರುವಂತಹ ಗುಡಿ, ಗುಡಿಯ ಒಳಗಿನ ಭಾಗ, ಗರ್ಭ ಅಂದ್ರೆ ಒಳಗಿನ ಭಾಗ. ಸೊ ಅದೇ ವಿಧವಾಗಿ ಇಲ್ಲಿ ಪದ್ಮಗರ್ಭ ಅಂದ್ರೆ ತಾವರದ ಒಳಗಿನ ಭಾಗ, ಕಮಲದ ಒಳಗಿನ ಭಾಗ. ಅದರಂತೆ ಅರುಣ ಈಕ್ಷಣಂ, ಪದ್ಮಗರ್ಭಾರುಣೇಕ್ಷಣಂ ಅಂತೇಳಿ, ಪದ್ಮ ಒಳಗ ಭಾಗ ಇರುವಂತಹ ಆ ಅರುಣ ಈಕ್ಷಣಂ ಅಂತೇಳಿ, ಅಂದ್ರೆ ತಾಮರ ಹೂವಿನ ಒಳಗಿನ ಭಾಗ ಕೆಂಪಾಗಿರುತ್ತೆ, ಹಾಗೆ ಭಗವಂತನ ಕಣ್ಣುಗಳು ಕೂಡ ಕೆಂಪಾಗಿದೆ ಅಂತೇಳಿ, ಅಂದ್ರೆ ಸುಂದರವಾಗಿ ಎಲೆ ಕೆಂಪಂತೇವಿಲ್ವ, ಹಾಗೆ ಲೈಟ್ ರೆಡ್ನೆಸ್ ಇರುವಂತಹದ್ದು, ಹಾಗೆ ಭಗವಂತನ ಕಣ್ಣುಗಳಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೀಲೋತ್ಪಲ ದಳಶ್ಯಾಮಂ ಅಂತೇಳಿ, ನೀಲೋತ್ಪಲ ದಳಶ್ಯಾಮ ಅಂದ್ರೆ ನೀಲ ಕಮಲದಂತೆ ಆ ನೀಲ ಬಣ್ಣದಲ್ಲಿರುವಂತಹ ಭಗವಂತನ ಆ ರೂಪವನ್ನು, ದೇಹದ ಕಾಂತಿಯನ್ನು ನಾವು ಚಿಂತನೆ ಮಾಡಬೇಕು, ನೀಲೋತ್ಪಲ ದಳಶ್ಯಾಮಂ ಅಂತೇಳಿ. ಅದಾದ್ಮೇಲೆ ಭಗವಂತ ಆಯುಧವನ್ನು ಧಾರಣೆ ಮಾಡಿದ್ದಾನೆ, ಶಂಖ ಚಕ್ರ ಗದಾಧರಂ ಅಂತೆ, ಶಂಖವನ್ನು ಚಕ್ರವನ್ನು ಗದಗಳನ್ನು ಈ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಈ ಆಯುಧಗಳನ್ನು ಚಿಂತನೆ ಮಾಡುವಾಗ ನಮಗೆ ಒಂದು ಮನಸ್ಸಿನಲ್ಲಿ ಭಾವನೆ ಇರಬೇಕು, ಏನಂತ ಹೇಳಿದ್ರೆ ಆ ಆಯುಧಗಳು ಹೇಗೆ, ಶಂಖ ಚಕ್ರದ ಪದ್ಮಗಳು ಇವೆಲ್ಲ ಭಗವಂತನ ಆಯುಧಗಳಿವೆ, ಆ ಆಯುಧಗಳು ಇರುವ ಜಾಗದಲ್ಲಿ ಭಗವಂತನನ್ನೇ ಆಯುಧಗಳಂತೆ ವರ್ಣನೆ ಮಾಡುವ ಕೆಲವು ವರ್ಣಗಳು ಕೇಳಿದ್ವಿ. ಅಂದ್ರೆ ಎಲ್ಲಿ ಆಯುಧಗಳಿವೋ ಆ ಆಯುಧಗಳಿರುವ ಸ್ಥಾನದಲ್ಲಿಯೇ ಭಗವಂತನದೇ ರೂಪ, ಆಯುಧಗಳ ರೂಪಗಳಲ್ಲಿ ಭಗವಂತ ತಾನೇ ನೆಲೆಸಿದ್ದಾನೆ. ಅಂದ್ರೆ ಚಕ್ರವಿರುವ ಕಡೆ ಚಕ್ರದ ರೂಪದಲ್ಲಿ ಭಗವಂತನ ಒಂದು ರೂಪ ಅಲ್ಲಿ ನಿಂತಿದೆ. ಅಷ್ಟೇ ಅಲ್ಲದೆ ಅದೇ ಸ್ಥಾನದಲ್ಲಿ, ಚಕ್ರವಿರುವ ಸ್ಥಾನದಲ್ಲಿ ಲಕ್ಷ್ಮ್ಯಾತ್ಮಕವಾದ ಚಕ್ರವೂ ಒಂದು ನಿಂತಿದೆ. ಅದೇ ಸ್ಥಾನದಲ್ಲಿ ಜಡವಾದ ಅಂದ್ರೆ ಆಯುಧ ರೂಪದಲ್ಲಿರುವಂತಹ ಒಂದು ಚಕ್ರವು ಅಲ್ಲೇ ನಿಂತಿದೆ. ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಯಾರಿದ್ದಾರೋ ಅಲ್ಲಿ ಆ ಚಕ್ರ ಇರುವ ಜಾಗದಲ್ಲಿ ಅಭಿಮಾನಿ ದೇವತೆಯು ನಿಂತಿದ್ದಾನೆ. ಅಭಿಮಾನಿ ದೇವತೆ ಒಳಗ್ ಮತ್ತು ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಒಳಗ್ ಮತ್ತು ನಾರಾಯಣ ಇದ್ದಾನೆ. ಹೀಗೆ ನಾವು ಚಿಂತನೆಯನ್ನು ಮಾಡಬೇಕು. ಇದೇ ಒಂದು ಇದೇ ವಿಧವಾಗಿ ಒಂದೊಂದು ಆಯುಧದಲ್ಲಿ ಕೂಡ ಆಯುಧ ಇರುವ ಜಾಗದಲ್ಲಿ ಸ್ಥಳದಲ್ಲಿಯೇ ಭಗವಂತನ ರೂಪವು, ಅದೇ ಸ್ಥಳದಲ್ಲಿಯೇ ಲಕ್ಷ್ಮ್ಯಾತ್ಮಕ ರೂಪವು, ಅದೇ ಸ್ಥಳದಲ್ಲಿಯೇ ಆ ಆಯುಧವು, ಆಯುಧಕ್ಕೆ ಅಭಿಮಾನಿ ದೇವತೆ, ಆ ದೇವತೆ ಒಳಗೆ ಲಕ್ಷ್ಮಿಯು, ಆ ಲಕ್ಷ್ಮಿ ಅಂತರ್ಗತ ಆ ದೇವತೆ ಒಳಗೆ ಆಕ್ಚುಲ ನಾವು ವಾಯುದೇವರ ಒಳಗೆ ಲಕ್ಷ್ಮಿಯನ್ನು ಚಿಂತನೆ ಮಾಡಬಹುದು, ಆ ಲಕ್ಷ್ಮಿ ಒಳಗೆ ಭಗವಂತನ ರೂಪ. ಹೀಗೆ ನಾವು ತಾರತಮ್ಯಾನುಸಾರವಾಗಿ ಚಿಂತನೆಯನ್ನು ಮಾಡಬೇಕು. ಹೀಗೆ ಭಗವಂತ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ ಅನ್ನುವ ಚಿಂತನೆಯನ್ನು ಇಟ್ಕೋಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರಸನ್ನ ವದನಾಂಬೋಧಂ ಪದ್ಮಗರ್ಭಾರುಣೇಕ್ಷಣಂ ನೀಲೋತ್ಪಲ ದಶ್ಯಾಂ ಶಂಖಚಕ್ರಗದಾಧರಂ ಲಸತ್ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ ಶ್ರೀವತ್ಸ ವಕ್ಷಸಂ ಭ್ರಾಜತ್ ಕೌಸ್ತುಭಾಮುಕ್ತ ಕಂಧರಂ ಅಂತೇಳಿ. ಇಲ್ಲಿ ಲಸತ್ ಅಂದ್ರೆ ಪ್ರಕಾಶಮಾನವಾಗಿರುವಂತಹ, ಕೊಳಿತಾ ಇದೆ, ಪ್ರಕಾಶಿಸ್ತಾ ಇದೆ, ಉಜ್ವಲವಾಗಿದೆ, ಹಾಗಿರುವಂತಹ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ, ಇದು ಒಂದು ವಿಶೇಷ. ಸೊ ಲಸತ್ ಪಂಕಜ ಕಿಂಜಲ್ಕ ಪೀತ ಕೌಶೇಯ ವಾಸಸಂ ಅನ್ನೋದು ಒಂದು ವಿಶೇಷಣ, ಶ್ರೀವತ್ಸ ವಕ್ಷಸಂ ಅನ್ನೋದು ಇನ್ನೊಂದು ವಿಶೇಷಣ, ಭ್ರಾಜತ್ ಕೌಸ್ತುಭಾಮುಕ್ತ ಕಂಧರಂ ಅನ್ನೋದು ಈ ಮೂರು ವಿಶೇಷಗಳಿಂದ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಕಾಶಮಾನವಾಗಿ ಕೊಳಿತಾ ಇರುವಂತಹ ಪಂಕಜ ಅಂದ್ರೆ ಪಂಕ ಅಂದ್ರೆ ಕೆಸರು, ಕೆಸರಿನಲ್ಲಿ ಹುಟ್ಟಿದ್ದು ತಾವರೆ ಪಂಕಜ ಅಂತ ಹೇಳಿದ. ನಾವು ಕೆಸರಿನಂತೆ ಇರುವಂತಹವರು, ನಮ್ಮನ್ನು ಪರಮಾತ್ಮ ಶುದ್ಧಗೊಳಿಸಿ ಆ ಪಂಕಜದಂತೆ ತಾಮರದಂತೆ ನಮ್ಮಲ್ಲಿ ನೆಲೆಸಿದ್ದಾನೆ, ನಮ್ಮ ಹೃದಯ ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ. ಅದಕ್ಕೆ ಅವನು ಪಂಕಜನಂತೆ, ನಾವು ಪಂಕಜಂತೆ ಇದ್ರು ಕೂಡ ಅವನು ಪಂಕಜ, ಬಹಳ ಸುಂದರವಾಗಿ ಅಲ್ಲಿ ತಾಮರದಂತೆ ಇದ್ದಾನೆ ಅಂತ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಪಂಕಜ ಕಿಂಜಲ್ಕ ಪೀತ ಕೌಶೇಯವಾಸ ಅಂದ್ರೆ ಕಮಲದ, ಕಿಂಜಲ್ಕ ಅಂದ್ರೆ ಕೇಸರಗಳು, ಕಿಂಜಲ್ಕ ಅನ್ನುವ ಶಬ್ದ ಕಿಂಜಲ್ಕ ಅನ್ನೋದು ಕೇಸರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಲಸಧ ಪಂಕಜಸ್ಯ ಕಿಂಜಲ್ಕಂ ಕೇಸರ ತದ್ವತ್ ಪೀತಂ ಕೌಶೇಯಂ ವಾಸ ಯಸ್ಯ ಸ ತಥಾ ತಮ್ ಅಂತೇಳಿ ಭಗವಂತನನ್ನು ಒಂದೊಂದು ವಿಶೇಷಣವನ್ನು ಹೇಳ್ತಾ ಇದ್ದಾರೆ. ಕಿಂಜಲ್ಕ ಅಂದ್ರೆ ಕೇಸರಗಳಂದ್ರೆ ಕಮಲದ ಕೇಸರದಂತೆ ಪೀತ ಹಳದಿ ಬಣ್ಣದಲ್ಲಿರುವಂತಹ ಕೌಶೇಯ ಅಂದ್ರೆ ರೇಷ್ಮೆಯ ಬಟ್ಟೆ, ಅದನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಅಂತೇಳಿ. ಅಂದ್ರೆ ಪೀತಾಂಬರಧಾರಿಯಾಗಿದ್ದಾನೆ ಅಂತ, ಭಗವಂತನ ಪೀತಾಂಬರಧಾರಿತ್ವನ್ನು ಹೇಳ್ತಾ ಇದ್ದಾರೆ. ಸೊ ಹೀಗೆ ಪೀತಾಂಬರವನ್ನು ಧರಿಸಿದ್ದಾನೆ ಭಗವಂತ. ಅಂತಹ ಭಗವಂತನನ್ನು ವಾಸ ಅಂದ್ರೆ ವಸ್ತ್ರಗಳು, ವಾಸ ಸಂಬಂಧ ವಸ್ತ್ರಗಳನ್ನು ಧರಿಸಿರುವಂತಹ ಭಗವಂತನನ್ನು ಚಿಂತನೆ ಮಾಡಬೇಕು. ಅದಾದ್ಮೇಲೆ ಶ್ರೀವತ್ಸ ವಕ್ಷಸಂ ಶ್ರೀವತ್ಸಾಂಕಿತ ಅಂದ್ರೆ ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಇಟ್ಟುಕೊಂಡಿರುವಂತಹ ಭಗವಂತ ಲಕ್ಷ್ಮಿಯೇ ಭಗವಂತನ ವಕ್ಷಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮಿಯನ್ನು ತನ್ನಲ್ಲಿ ನೆಲೆಸಿದ್ದ ಇರುವಂತೆ ಮಾಡಿದ್ದಾನೆ ಭಗವಂತ. ಸ್ಥಾನವನ್ನು ಕೊಟ್ಟಿದ್ದಾನೆ, ಹೃದಯ ಸ್ಥಾನವನ್ನು ಲಕ್ಷ್ಮಿಗೆ ಕೊಟ್ಟಿದ್ದಾನೆ ಭಗವಂತ. ಅಂತಹ ಭಗವಂತನನ್ನು ಶ್ರೀವತ್ಸ ವಕ್ಷನ ವಕ್ಷಸ್ಥಳ ಅಂದ್ರೆ ಶ್ರೀವತ್ಸವನ್ನು ಶ್ರೀವತ್ಸ ಚಿಹ್ನೆಯನ್ನು ತನ್ನ ವಕ್ಷಸ್ಥಳದಲ್ಲಿ ಧಾರಣ ಮಾಡಿದ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಭ್ರಾಜತ್ ಕೌಸ್ತುಭಾ ಮುಕ್ತ ಕಂಧರಂ, ಕೌಸ್ತುಭಾ ಮುಕ್ತ ಕಂಧರಂ ಕೌಸ್ತುಭಮಣಿ, ಇದು ಕೌಸ್ತುಭಮಣಿಗೆ ಅಭಿಮಾನಿ ದೇವತೆ, ಚತುರ್ಮುಖ ಬ್ರಹ್ಮದೇವರೇ ಅಭಿಮಾನಿ ದೇವತೆ. ಈ ವಿಧವಾಗಿ ಕೌಸ್ತುಭಮಣಿಯನ್ನು ತನ್ನ ಕುತ್ತಿಗೆಯಲ್ಲಿ ಧರಿಸಿದ್ದಾರೆ. ಅದೇ ಭ್ರಾಜತ್ ಪ್ರಕಾಶಮಾನವಾಗಿರುವಂತಹ, ಇಲ್ಲಿ ಹೇಳ್ತಾ ಇದ್ರೆ ಭ್ರಾಜತ ಕೌಸ್ತುಭೇನ ಆಮುಕ್ತ ಬದ್ಧ ಕಂಧರ ಯಸ್ಯ ಸಹ ಭ್ರಾಜತ್ ಕೌಸ್ತುಭಾಮುಕ್ತ ಕಂಧರ ತಂ ಭ್ರಾಜತ್ ಕೌಸ್ತುಭಾಮುಕ್ತ ಕಂಧರಂ. ಸೊ ಪ್ರಕಾಶಮಾನವಾಗಿರುವಂತಹ ಕೌಸ್ತುಭಮಣಿಯಿಂದ ಶೋಭಿತವಾಗಿರುವಂತಹ ಆ ಕೌಸ್ತುಭಮಣಿಯನ್ನು ಧಾರಣೆ ಮಾಡಿರುವಂತಹ ಕುತ್ತಿಗೆ ಉಳ್ಳವನು, ಕಂಧರ ಅಂದ್ರೆ ಕುತ್ತಿಗೆ ಕಂಠ. ಸೊ ಈ ವಿಧವಾದ ಅಂದ್ರೆ ಕಂಠಾಭರಣವಾಗಿ ಕೌಸ್ತುಭಮಣಿಯನ್ನು ಧಾರಣೆ ಮಾಡಿದ್ದಾನೆ ಭಗವಂತ ಅಂತ ಹೇಳಿ ಇಲ್ಲಿ ಆ ರೂಪವನ್ನು ಭಗವಂತನ ಈ ವಿಶೇಷಣಗಳಿಂದ ಆ ಭಗವಂತನ ರೂಪದ ಒಂದು ಸ್ಫುರಣೆ ನಮಗೆ ಬರಬೇಕು. ಅದಕ್ಕಾಗಿ ಹೇಳುವಂತಹ ಈ ಭಗವಂತನ ವರ್ಣನೆ, ರೂಪದ ವರ್ಣನೆ ಆಗ್ತಾ ಇದೆ. ಅಂತ ಭಗವಂತನ ಚಿಂತೆಯನ್ನು ಮಾಡಬೇಕು. ಅದಾದ ಮೇಲೆ ಮತ್ತ ದ್ವಿರೇಫಾಕುಲಯ, ಮತ್ತ ದ್ವಿರೇಫ ಆಕುಲಯ ಪರೀತಂ. ಸೊ ದ್ವಿರೇಫ, ರೇಫ ಅಂದ್ರೆ ರಕಾರ, ದ್ವಿರೇಫ ಅಂದ್ರೆ ಎರಡು ರಕಾರಗಳಿರುವಂತದ್ದು. ಭ್ರಮರ ಅಂತ ಕೊಂಡ್ರೆ ಭ್ರ ಅಲ್ಲಿ ಒಂದು ರೇಫ ಇದೆ, ರಾಲಿ ಒಂದು ರೇಫ ಇದೆ, ಅದಕ್ಕೆ ದ್ವಿರೇಫ ಎರಡು ರೇಫಗಳಿದ್ದದ್ದು ಭ್ರಮರಗಳು ಅಂದ್ರೆ ದುಂಬಿಗಳಂತಿವೆ ಬೀಸ್. ಸೊ ಅದಕ್ಕೆ ದ್ವಿರೇಫಗಳು ಅಂತ ಹೇಳ್ತಾರೆ. ಮತ್ತ ದ್ವಿರೇಫಾಕುಲಯ ಪರೀತಂ, ಇಲ್ಲಿ ಮತ್ತ ಅಂದ್ರೆ ಚೆನ್ನಾಗಿ ಮದ ಆನಂದ ಅಂದ್ರೆ ಸಂತುಷ್ಟಿಯನ್ನು ಹೊಂದಿದೆ. ಅಂದ್ರೆ ಭಗವಂತನಿಗೆ ಈ ಒಂದು ವನಮಾಲೆಯನ್ನು ಧಾರಣೆ ಮಾಡಿದ್ದಾನೆ. ವನಮಾಲೆ ಅಂತ ಹೇಳಿದ್ರೆ ತುಳಸಿ ಮುಂತಾದಗಳಿಂದ ಮಾಲೆಯನ್ನು ಮಾಡಿ ಭಗವಂತ ಧಾರಣೆ ಮಾಡಿದ್ದಾನೆ. ಪುಷ್ಪಗಳಿಂದ, ತುಳಸಿಗಳಿಂದ, ಎಲ್ಲದರಿಂದ ಮಾಡಿದಂತಹ ಮಾಲ, ಆ ವನಮಾಲೆಯಿಂದ ಭಗವಂತ ಶೋಭಾಯಮಾನವಾಗಿದ್ದಾನೆ. ಆ ವನಮಾಲೆಯಲ್ಲಿ ಭಗವಂತ ಧಾರಣ ಮಾಡಿದಂತಹ ವನಮಾಲೆಯಲ್ಲಿ ದುಂಬಿಗಳು, ಆ ಭಗವಂತನ ಭಕ್ತರ ದುಂಬಿಗಳಿವು. ಇವು ಬಂದು ಅಲ್ಲಿ ಆ ವನಮಾಲೆಯಿಂದ ಆ ಮಧುವನ್ನು ಸ್ವೀಕಾರ ಮಾಡ್ತಾ ಅವು ಬಹಳ ಸಂತುಷ್ಟಿಯನ್ನು ಪಡೆದಿವೆ. ಭಗವಂತನ ಹತ್ತಿರ ಇದೆ ಆ ಅಲ್ಲಿರುವಂತಹ ಆ ಮಧುವನ್ನು ಕೂಡ ಸ್ವೀಕಾರ ಮಾಡಿದೆ, ಆ ಕಾರಣದಿಂದ ಸಂತುಷ್ಟಗಳಾಗಿದೆ ಅಂತ ಹೇಳಿ. ಸೊ ಈ ವಿಧವಾಗಿ ಮತ್ತ ಸಂತುಷ್ಟಗಳಾದಂತಹ ದ್ವಿರೇಫ ಭ್ರಮರಗಳಿಂದ ಆಕುಲಯ ಅಂದ್ರೆ ವ್ಯಕ್ತವಾಗಿರುವಂತಹ ವನಮಾಲೆಯಿಂದ ಪರೀತಂ ಕೂಡಿರುವಂತಹ ಧಾರಣೆ ಮಾಡಿರುವಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ. ಸೊ ಮತ್ತ ದ್ವಿರೇಫಾಕುಲಯ ಪರೀತಂ ವನಮಾಲೆಯ ಪರೀತಂ ಪರಾರ್ಘ್ಯ ಹಾರ ವಲಯ ಕಿರೀಟಾಂಗದ ನೂಪುರಂ ಅಂತೇಳಿ. ಪರಾರ್ಘ್ಯ, ಅರ್ಘ್ಯ ಅಂದ್ರೆ ಅರ್ಘ್ಯ, ನಾವು ಅರ್ಘ್ಯ ಆಚಮನಲ್ಲಿ ಇಲ್ಲಿ ಅರ್ಘ್ಯ ಅನ್ನುವ ಶಬ್ದಕ್ಕೆ ಮೂಲ್ಯ ಅಂತ ಅರ್ಥ. ಅರ್ಘ್ಯ ಅಂದ್ರೆ ಅದಕ್ಕೆ ಅನರ್ಘ್ಯ ರತ್ನಗಳಂತೆ, ಅಂದ್ರೆ ಮೌಲ್ಯವಿಲ್ಲದೆ ಬೆಲೆ ಇಲ್ಲ, ಮೌಲ್ಯ ಬೆಲೆ, ಅದಕ್ಕೆ ಅರ್ಘ್ಯ ಸಂಸ್ಕೃತ ಶಬ್ದ ಅರ್ಘ್ಯ. ಅರ್ಘ್ಯ ಅಂದ್ರೆ ಬೆಲೆ ಅಂತ ಅರ್ಥ. ಅಮೂಲ್ಯ ಅಂತ ಹೇಳಿದ್ರೆ ಬೆಲೆ ಇಲ್ಲದ್ದು ಅಂತ ಹೇಳಿ, ಪರಾರ್ಘ್ಯ ಅಂದ್ರೆ ಅತ್ಯಧಿಕವಾದ ಬೆಲೆ ಇದ್ದದ್ದು ಅಂತ ಹೇಳಿ. ಎರಡು ಒಂದೇ ಅರ್ಥ. ಯಾವ್ದಾದ್ರೂ ಒಂದು ಒಳ್ಳೆ, ಇದು ಬಹಳ ಒಳ್ಳೆ ಮುತ್ತು ರೀಲ್, ಒಳ್ಳೆ ರತ್ನ ರೀ, ಒಳ್ಳೆ ಆಭರಣ, ಇದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ, ಬೆಲೆನೇ ಇಲ್ಲ, ಅಮೂಲ್ಯವಾಗಿದೆ ಅಂತ ಹೇಳಿ. ಅಮೂಲ್ಯ ಬೆಲೆನೇ ಇಲ್ಲ ಅಂತ ಹೇಳೋದು, ಬೆಲೆ ಬಹಳ ಜಾಸ್ತಿ ಇದೆ ಅಂತ ಹೇಳೋದು ಒಂದೇ ಅರ್ಥವನ್ನು ಕೊಡುತ್ತೆ. ಅಮೂಲ್ಯ ಅಂತ ಹೇಳಿದ್ರು ಅತ್ಯಂತ ಮೌಲ್ಯವಾಗಿರುವಂತಹದ್ದು ಅಂತ ಹೇಳುದು, ಅಂದ್ರೆ ಬಹಳ ಬೆಲೆ ಇದೆ, ಬೆಲೆನೇ ಇಲ್ಲ, ಎರಡು ಒಂದೇ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಪರಾರ್ಘ್ಯ ಅಂತ ಹೇಳಿ, ಪರಾರ್ಘ್ಯ ಅಂದ್ರೆ ಅಮೂಲ್ಯವಾಗಿರುವಂತಹ, ಅತ್ಯಧಿಕವಾದ ಬೆಲೆ ಇರುವಂತಹ, ಅಂದ್ರೆ ಬೇಸಿಕ್ ಆಗಿ ಪ್ರೈಸ್ ಲೆಸ್ ಅಂತ ಹೇಳುವಂತಹ ಶಬ್ದ ಹೀಗಿರುವಂತಹದ್ದು. ಏನು ಪ್ರೈಸ್ ಲೆಸ್ ಅಂದ್ರೆ ಕಿರೀಟ ಅಂಗದ ನೂಪುರಗಳು, ಅಂದ್ರೆ ಭಗವಂತ ಧಾರಣ ಮಾಡಿದಂತಹ ಹಾರ ವಲಯಗಳು, ಇವೆಲ್ಲವೂ ಕೂಡ ಅರ್ಘ್ಯವಾಗಿದೆ. ಸೊ ಪರಾರ್ಘ್ಯ ಹಾರ ವಲಯ ಕಿರೀಟ ಅಂಗದ ನೂಪುರಂ, ಈ ಏನು ಆಭರಣಗಳು, ಈ ಎಲ್ಲ ಅಮೂಲ್ಯವಾದ ಆಭರಣಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಏನಿದೆ ಪರಮಾತ್ಮನಿಗೆ ಈ ಆಭರಣಗಳೆಲ್ಲ ಬೇಕಾಗಿದೆ ಅಂದ್ರೆ, ಈ ಆಭರಣಗಳ ರೂಪದಲ್ಲಿ ಲಕ್ಷ್ಮಿ ತಾನೇ ನಿಂತಿದ್ದಾಳೆ, ಭಗವಂತನ ಸೇವೆ ಮಾಡಬೇಕಂತ, ಆ ಆಭರಣಗಳ ಆಕಾರವನ್ನು ತೆಗೆದು ಭಗವಂತನ ಸೇವೆ ಮಾಡಬೇಕಂತ ಹೇಳಿ ಅಮೂಲ್ಯವಾದ ಆಭರಣಗಳ ಆಕಾರದಲ್ಲಿ ಲಕ್ಷ್ಮಿ ಭಗವಂತನ ಸೇವೆಯನ್ನು ಮಾಡಲಿಕ್ಕೆ ನಿಂತಿದ್ದಾಳೆ. ಆ ಭಗವಂತನಿಂದ ಆ ಆಭರಣಗಳಿಗೆ ಶೋಭೆ ಬರ್ತಾ ಇದೆ ಹೊರತು ಆಭರಣಗಳಿಂದ ಭಗವಂತನಿಗೆ ಶೋಭೆಯಲ್ಲ, ಭಗವಂತನಿಂದ ಆಭರಣಗಳಿಗೆ ಶೋಭೆ ಉಂಟಾಗ್ತಾ ಇದೆ. ಅಂತಹ ಶೋಭಾಯಮಾನವಾಗಿರುವಂತಹ ಭಗವಂತ ಅವನು ಧಾರಣೆ ಮಾಡಿದ್ದು ಪರಾರ್ಘ್ಯವಾದ ಅಮೂಲ್ಯವಾದಂತಹ ಹಾರಗಳು ಅಂದ್ರೆ ಶ್ರೇಷ್ಠವಾದ ಹಾರಗಳಿದೆ. ವಲಯಗಳಂದ್ರೆ ಕರಿಗೆ ಕೈಗ ಹಾಕೊಳ್ಳುವ ಆಭರಣ ವಲಯ ಅಂತ ಹೇಳ್ತಾರೆ. ಅದಾದ ಮೇಲೆ ಕಿರೀಟ ತಲೆ ಮೇಲೆ ಇಟ್ಕೊಳ್ಳುವ ಆಭರಣ. ಅಂಗದಗಳು ಅಂದ್ರೆ ಭುಜಕ್ಕೆ ಹಾಕೊಳ್ಳುವ ಆಭರಣ. ಅದಾದ ಮೇಲೆ ನೂಪುರಗಳಂದ್ರೆ ಕಾಲಿಗೆ ಹಾಕೊಳ್ಳುವ ಕಾಲ್ಗೆಜ್ಜೆಗಳಂತಲ್ವ ಅದು ನೂಪುರಗಳಂತಾರೆ. ಈ ವಿಧವಾಗಿ ಭಗವಂತನ ಆಭರಣಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಈ ವಿಧವಾಗಿ ಭಗವಂತ ಈ ಎಲ್ಲ ಅಮೂಲ್ಯವಾದ ಆಭರಣಗಳನ್ನು ಧಾರಣೆ ಮಾಡಿದ್ದಾನೆ ಅಂತ ಹೇಳಿ ಚಿಂತನೆಯನ್ನು ಮಾಡಬೇಕು. ಈ ಭಗವಂತನ ರೂಪದ ಚಿಂತನೆ. ಸೊ ಮತ್ತದ್ವಿರೇಫಾಕುಲಯ ಪರೀತಮ್ಮನಮಾಲಯ ಪರಾರ್ಘ್ಯ ಹಾರ ವಲಯ ಕಿರೀಟಾಂಗದ ನೂಪುರಂ ಅಂತೇಳಿ ಭಗವಂತನ ಚಿಂತೆಯನ್ನು ಮಾಡಬೇಕಂತೇಳಿ 15ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ 14ನೇ ಪದ್ಯದಲ್ಲಿ ಇನ್ನು ಭಗವಂತನ ಆಭರಣವನ್ನು ಧಾರಣ ಮಾಡಿದ ರೂಪದ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಕಾಂಚಿ ಗುಣೋಲ್ಲಸತ್ ಶ್ರೋಣಿಂ ಹೃದಯಾಂಬೋಧ ವಿಷ್ಠರಂ ದರ್ಶನೀಯ ತಮಂ ಶಾಂತಂ ಮನೋನಯನ ನಂದನಂ ಅಂತೇಳಿ ಭಗವಂತನು ಹೇಗಿದ್ದಾನೆ. ಕಾಂಚಿ ಗುಣೋಲ್ಲಸತ್ ಶ್ರೋಣಿಂ ಅಂತೇಳಿ ಕಾಂಚಿ ಗುಣೇನ ಉಲ್ಲಸಂತಿ ಶ್ರೋಣೀಂ ಯಸ್ಯ ಸಹ ಕಾಂಚಿ ಗುಣೋಲ್ಲಸ ಅಂತಹ ಗುಣೋಲ್ಲಸ ಶ್ರೋಣಿಹಿ ತಂ ಕಾಂಚಿ ಗುಣೋಲ್ಲಸ ಶ್ರೋಣಿಂ. ಸೊ ಕಾಂಚಿ ಗುಣ ಅನ್ನುವ ಶಬ್ದಕ್ಕೆ ಕ್ವಾಲಿಟಿ ಅಂತ ಒಂದು ಅರ್ಥ ಇದೆ. ಅದೇ ಇಲ್ಲಿ ಗುಣ ಅನ್ನುವುದಕ್ಕೆ ದಾರ ಅಂತ, ದಾರ ಅನ್ನುವ ಶಬ್ದ. ಕಾಂಚಿ ಗುಣ ಅಂದ್ರೆ ಉಡದಾರದಿಂದ ಕೂಡಿದ್ದಾನೆ ಭಗವಂತ. ವೇಸ್ಟ್ ಆಭರಣ, ವೇಸ್ಟ್ಗೆ ಹಾಕೊಳ್ಳುವಂತಹ ಆಭರಣ. ಆ ಕಾಂಚಿ ಗುಣದಿಂದ ಉಲ್ಲಸತ್ ಶೋಭಿಸುವಂತಹ ಪ್ರಕಾಶಿಸುತ್ತಾ ಇರುವಂತಹ ಶ್ರೋಣಿ ಭಾಗ ಅಂದ್ರೆ ಕಟಿ ಪ್ರದೇಶ, ನಿತಂಬ ಪ್ರದೇಶ ಅಂತ ಹೇಳಿದ್ರು ವೇಸ್ಟ್ ಲೈನ್, ಅದಕ್ಕೆ ಶ್ರೋಣಿ ಅಂತ ಹೇಳಿದ್ರು. ವೇಸ್ಟ್ ನಲ್ಲಿ ಹಾಕೊಂಡಿದ್ದಾನೆ, ಈ ಆಭರಣವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಅಂತಹ ಭಗವಂತ ಹೃದಯಾಂಬೋಧ ವಿಷ್ಠರಂ ಅಂತೇಳಿ, ಹೃದಯ ಅಂಬೋಧ ಅಂದ್ರೆ ಭಕ್ತರ ಹೃದಯ ಕಮಲವೇ ಆಸನವಾಗಿ, ವಿಷ್ಠರ ಅಂದ್ರೆ ಆಸನ, ಹೃದಯ ಅಂದ್ರೆ ಹೃದಯ, ಅಂಬೋಧ ಅಂದ್ರೆ ಕಮಲ, ಹೃದಯ ಕಮಲವೇ ಆಸನವಾಗಿ ಉಳ್ಳವನು ಅಂತೇಳಿ. ಹೃದಯಾಂಬೋಧ ವಿಷ್ಠರಂ ಅಂದ್ರೆ ಇಲ್ಲಿ ಹೇಳ್ತಾ ಇದೆ ಭಕ್ತಾನಾಂ ಹೃದಯಾಂಬೋಧಮೇವ ವಿಷ್ಠರಂ ಯಸ್ಯ ಸಹ ಹೃದಯಾಂಬೋಧ ವಿಷ್ಠರ ತಂ ಹೃದಯಾಂಬೋಧ ವಿಷ್ಠರಂ. ಭಕ್ತರ ಹೃದಯ ಕಮಲವೇ ಆಸನವಾಗಿ ಉಳ್ಳ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವನು ಹೇಗಿದ್ದಾನೆ ಆ ಪರಮಾತ್ಮ? ಇನ್ನು ದರ್ಶನೀಯ ತಮಂ, ದರ್ಶನೀಯ ನೋಡಬೇಕು ಅನಿಸುವಂತಹ ವಸ್ತುಗಳು, ಅದರಲ್ಲಿ ತಮ ಅತ್ಯುತ್ತಮ ಅಂದ್ರೆ ಯಾವ್ದನ್ನು ನೋಡಬೇಕು ನೋಡಬೇಕು ಮತ್ತು ನೋಡಬೇಕು ಅನ್ಸುತ್ತೆ, ಸುಂದರವಾದ ವಸ್ತುಗಳನ್ನು ಮತ್ತು ನೋಡಬೇಕು. ದರ್ಶನೀಯಂ ಸುಂದರಂ, ದರ್ಶನೀಯ ತಮಂ ಸುಂದರ ತಮಂ, ಅತ್ಯಂತ ಸುಂದರವಾಗಿರುವಂತಹ ಭಗವಂತನ ರೂಪ, ಆ ರೂಪವನ್ನು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ದರ್ಶನೀಯ ತಮಂ ಅತ್ಯಂತ ಸುಂದರವಾಗಿರುವ ಭಗವಂತನ ರೂಪ. ಅದು ಹೇಗಿದೆ? ಶಾಂತಂ, ಶಾಂತಂ ಅಂದ್ರೆ ಪೀಸ್ಫುಲ್ ಅಂತ ಲೌಕಿಕವಾದ ಅರ್ಥ. ಆದ್ರೆ ಅಷ್ಟೇ ಅಲ್ಲ, ಭಗವಂತ ಶಾಂತ, ಅವನು ಯಾವಾಗಲೂ ಪೀಸ್, ಅವನಿಗೆ ಪೀಸ್ಲೆಸ್ ಅನ್ನುವುದೇ ಇಲ್ಲ, ಪೀಸ್ಫುಲ್ ಅಂತ ಹೇಳುವ ಪ್ರಸಕ್ತಿ ಇಲ್ಲ. ಮತ್ತೆ ಭಗವಂತನಿಗೆ ಶಾಂತಂ ಅಂದ್ರೆ ಪೀಸ್ಫುಲ್ ಅಂತ ತಗೋಬಹುದು, ಆದ್ರೆ ಅಷ್ಟೇ ಅಲ್ಲ. ಭಗವಂತ ಶಾಂತ ಅಂತ ಹೇಳಿದ್ರೆ ಎಲ್ಲರಿಗೂ ಶಾಂತಿಯನ್ನು ಕೊಡುವವನಾಗಿದ್ದಾನೆ, ಈ ದ ಪೀಸ್ ಗಿವರ್ ಆಲ್ಸೋ. ಅಷ್ಟೇ ಅಲ್ಲದೆ ಶಾಂತಂ ಶಂ ಸುಖಂ ಅಂತೇಳಿ ಅಂತಂ, ಅದೇ ಕೊನೆಯ ಅಂದ್ರೆ ಭಗವಂತ ಸುಖದ ಪರಾಕಾಷ್ಠ ಅಂದ್ರೆ ಆನಂದಾತ್ಮಕವಾದ ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂತೀವಲ್ವ, ಹಾಗೆ ಭಗವಂತ ಶಾಂತಂ ಅಂದ್ರೆ ಅವನು ಆನಂದಾತ್ಮಕನಾಗಿದ್ದಾನೆ ಅನ್ನೋದು ಆ ಅರ್ಥವನ್ನು ಕೂಡ ಕೊಡುತ್ತೆ ಶಾಂತಂ. ಸೊ ಈ ವಿಧವಾಗಿ ಶಾಂತಿಯ ಪ್ರದಾಯಕನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ ಅಂತಹ ಶಾಂತಂ ಭಗವಂತನನ್ನು ಚಿಂತನೆ ಮಾಡಬೇಕು. ಅವನು ಮನೋನಯನ ನಂದನಂ, ನಮ್ಮ ಮನಸ್ಸಿಗೂ ನಮ್ಮ ಕಣ್ಣಿಗಳಿಗೂ ಎರಡಕ್ಕೂ ಕೂಡ ಆನಂದವನ್ನುಂಟು ಮಾಡುತ್ತಾ ಇದ್ದಾನೆ. ಮನೋನಯನ ನಂದನಂ, ಮನಸ್ಸಿಗೂ ಕಣ್ಣಿಗೂ ಎರಡಕ್ಕೂ ಆನಂದವನ್ನುಂಟು ಮಾಡಿಸುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಕಾಂಚಿ ಗುಣೋಲ್ಲಸ ಶ್ರೋಣೀಂ ಹೃದಯಾಂಬೋಧ ವಿಷ್ಠರಂ ದರ್ಶನೀಯತಮಂ ಶಾಂತಂ ಮನೋನಯನ ನಂದನಂ ಅಂತೇಳಿ ಅಂತಹ ಭಗವಂತನ ರೂಪದ ಚಿಂತನೆ ಮಾಡಿದ ಮೇಲೆ ಇದು 16ನೇ ಪದ್ಯ. ಅದಾದ ಮೇಲೆ 17ನೇ ಪದ್ಯ, 17th ವರ್ಸ್ ಹೇಳ್ತಾ ಇದ್ದಾರೆ. ಅಪೀಚ್ಯ ದರ್ಶನಂ ಶಶ್ವತ್ ಸರ್ವಲೋಕ ನಮಸ್ಕೃತಂ ಸಂತಂ ವಯಸಿ ಕೈಶೋರೆ ಭಕ್ತಾನುಗ್ರಹ ಕಾತರಂ ಅಂತೇಳಿ ಇಲ್ಲಿ ಹೇಳ್ತಾ ಇದ್ರೆ ಅಪೀಚ್ಯ ದರ್ಶನಂ ಅಂತೇಳಿ. ಅಪೀಚ್ಯ ಅಂತ ಹೇಳಿದ್ರೆ ಪ್ರಾಪ್ತ ಷೋಡಶ ವರ್ಷವತ್ ಅಂತೇಳಿ, ಭಗವಂತ 16 ವರ್ಷದಂತೆ ಇವನಂತೆ ಯಾವಾಗಲೂ ಕಾಣ್ತಾ ಇರ್ತಾನೆ. ಭಗವಂತನಿಗೆ ಎಷ್ಟು ವರ್ಷದವನ ಅಂತ ಇರ್ತಾನೆ? 16 ವರ್ಷದವನಂತೆ ಕಾಣ್ತಾನೆ. ಹಾಗಾದ್ರೆ ಇನ್ನು ಮುಂಚೆ ಹೇಳುವಾಗ ಇರ್ತಾರೆ ಕೈಶೌರ್ಯ ವಯಸ್ಸು ಅಂತೇಳಿ, 12 ವರ್ಷದವನ. ಇಲ್ಲಿ ಕಪಿಲ ರೂಪನಾಗಿ ಉಪದೇಶ ಮಾಡುವಾಗ ಮಚ್ಚಿಯಂಗ ಚಿಕ್ಕು ಬಾಲಕನ ರೂಪದಲ್ಲಿ ಭಗವಂತನ ತನ್ನ ತಾಯಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಸೊ ಭಗವಂತ ಯಾವ ವಯಸ್ಸಿನಲ್ಲಿ ಭಗವಂತನಿಗೆ
ಅವನು ವಯಸ್ಸಿಗೆ ಅತೀತನಾದ ಮತ್ತೆ ಈಗ 16 ವರ್ಷದವನಂತೆ ಅಂದ್ರೆ ಅಂತೆ ಅದಕ್ಕೆ ಹೇಳ್ತಾರೆ ಇಲ್ಲಿ ವೇದದ ಹೇಳ್ತಾ ಇದ್ದಾರೆ ಪ್ರಾಪ್ತ 16 ವರ್ಷವತ್ ಅಂತ ಹೇಳಿ ಭಗವಂತನಿಗೆ 16 ವರ್ಷಗಳ ಆಯುಷಿದೆ ಅಂತ ಅರ್ಥಲ್ಲ. ಸನಕ ಸನಂದ ಸನತ್ ಕುಮಾರ ಆದಿಗಳು ಹಾಗೆ ಅವರು ಯಾವಾಗಲೂ ಕೂಡ ಚಿಕ್ಕ ಮಕ್ಕಳಂತೆ ಕಾಣ್ತಾ ಇರ್ತಾರೋ ಆ ವಿಧವಾಗಿರುವಂತಹ ಅವರು. ಆ ಕಾರಣದಿಂದ ಹಾಗೆ ಅವರಿಗೆ ಅಂತಹ ಶಕ್ತಿಯನ್ನು ಕೊಡುವವನೇ ಪರಮಾತ್ಮ. ಪರಮಾತ್ಮನಿಗಂತೂ ಅವನಿಗೆ ಕಾಲಾತೀತ ಕಾಲ ನಿಯಾಮಕ ಆಗಿರುವಂತಹ ಪರಮಾತ್ಮನಿಗೆ ವಯಸ್ಸಾಗುವುದನ್ನು ಪ್ರಸಕ್ತಿಯೇ ಇಲ್ಲ. ಇನ್ಫ್ಯಾಕ್ಟ್ ನಾವು ಭಾಗವತದಲ್ಲಿ ಕೇಳ್ತೀವಿ, ದೇವಿಕೆ ಹತ್ರ ಬಂದಾಗ ದೇವಿಕೆ ಕೇಳ್ತಾಳೆ ಭಗವಂತನೇ ನೀನು ಒಂದು ಒಳ್ಳೆ ಕೌಮಾರದಶದಲ್ಲಿ ಬರ್ತಾನೆ ಭಗವಂತ, ಚಿಕ್ಕ ಹುಡುಗದ ರೂಪದಲ್ಲಿ ಬಂದಾಗ ನಾನು ನಿನ್ನ ಚಿಕ್ಕ ಮಗುವಾಗಿ ಇರುವಂತಹ ಭಾಗ್ಯ ನನಗೆ ಸಿಗಲಿಲ್ವಾ ಅಂತ ಹೇಳಿದಾಗ ತಾನು ಚಿಕ್ಕ ಮಗುವಿನ ರೂಪವನ್ನು ಧಾರಣೆ ಮಾಡ್ತಾನೆ. ಭಗವಂತ ಪ್ರತಿಯೊಂದು ರೂಪದಲ್ಲಿಯೂ ಪ್ರತಿಯೊಂದು ಆಕಾರದಲ್ಲಿಯೂ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ರೂಪವನ್ನು ಧಾರಣೆ ಮಾಡ್ತಾ ಇರ್ತಾನೆ. ಭಗವಂತ ಒಂದು ಚಿಕ್ಕ ಮಗುವಿನ ಇನ್ಫೆಂಟ್ ರೂಪದಲ್ಲಿಯೂ ಇರ್ತಾನೆ, 12 ವರ್ಷದ ಮಗುವಂತನೂ ಇರ್ತಾನೆ, 16 ವರ್ಷದ ಮಗುವಂತ. ಆದ್ರೆ ಭಗವಂತನಿಗೆ ಯಾವ ದೋಷಗಳಿಲ್ಲ. ಒಂದು ಮುದುಕನಂತನೂ ಇರ್ತಾನ ಭಗವಂತ ಅಂತ ಯಾರಾಗ ಕೇಳಿದೆ, ಆ ಮುದುಕರಂತಹೇ ದೋಷಗಳು ಅವನು ಸರ್ವದೋಷರಹಿತನಾಗಿರುವ ಕಾರಣದಿಂದ ಅವನಿಗೆ ಯಾವ ದೋಷಗಳಿಲ್ಲ ಆದ ಕಾರಣದಿಂದ ಭಗವಂತ ಇವೆಲ್ಲದಕ್ಕೂ ಅತೀತನಾಗಿ ನಿಲ್ತಾನೆ. ಸೊ ಇಲ್ಲಿ ಅಪೀಚ್ಛ ದರ್ಶನಂ ಅಂತ ಹೇಳಿದ್ರೆ ಭಗವಂತ ಹೀಗೆ 16 ವರ್ಷದವನಂತೆ ಕಾಣ್ತಾ ಇದ್ದಾನೆ, ಸುಂದರನಾಗಿ ಬಲಿಷ್ಠನಾಗಿ ಇರುವ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಅದು ಹೇಗೆ ಶಶ್ವತ್ ಯಾವಾಗಲೂ ಹಾಗೆ ಇರುತ್ತೆ ಅಂತೇಳಿ, ಯಾವಾಗಲೂ ಅಂತಹ ರೂಪವನ್ನು ಧಾರಣೆ ಮಾಡಿರ್ತಾನೆ ಭಗವಂತ. ಶಶ್ವತ್ ಸರ್ವಲೋಕ ನಮಸ್ಕೃತಂ ಶಶ್ವತ್ ಅಪೀಚ್ಛ ದರ್ಶನಂ, ಯಾವಾಗಲೂ 16 ವರ್ಷದವನಂತೆ ಕಾಣುವ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಬೇಕು. ಸರ್ವಲೋಕ ನಮಸ್ಕೃತಂ, ಎಲ್ಲ ಲೋಕಗಳಿಂದಲೂ ಎಲ್ಲ ಜನರಿಂದಲೂ ಸಮಸ್ತ ಜನರಿಂದ ವಂದ್ಯನಾಗಿದ್ದಾನೆ ಪೂಜ್ಯನಾಗಿದ್ದಾನೆ ಅಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಅದಾದ್ಮೇಲೆ ಕೈಶೋರೇ ವಯಸ್ಸಿ, ಕೈಶೋರೇ ವಯಸ್ಸಿ ಅಂದ್ರೆ ಕಿಶೋರ ಅಂದ್ರೆ ಚಿಕ್ಕ ಮಗು, 12 ವರ್ಷದ ಮಗುವಿನಂತೆ ಇರುವಂತಹ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಕೈಶೋರೇ ವಯಸ್ಸಿ 12 ವರ್ಷಲಕ್ಷಣೇ ಸಂತಂ ವರ್ತಮಾನಂ, ಸಂತಂನೇ ವರ್ತಮಾನ ಇರುವಂತಹ. ಸೊ ಸಂತಂ ವಯಸ್ಸಿ ಕೈಶೋರೇ, ಕೈಶೋರೇ ವಯಸ್ಸಿ ಸಂತಂ ಕಿಶೋರ, 12 ವರ್ಷದ ಮಗುವಿನಂತೆ ಆ ರೂಪವನ್ನು ಧಾರಣೆ ಮಾಡಿರುವ ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಭಕ್ತಾನುಗ್ರಹ ಕಾತರಂ, ಭಕ್ತಾನುಗ್ರಹ ಭಕ್ತರನ್ನು ಅನುಗ್ರಹ ಮಾಡಲಕ್ಕೆ ಉತ್ಸುಕನಾಗಿ, ಎವರ್ ರೆಡಿ ಎವರ್ ಆಂಕ್ಷಿಯಸ್ ಅಂದ್ರೆ ಎವರ್ ಯಾವಾಗಲೂ ಸಿದ್ಧನಾಗಿದ್ದಾನೆ ಭಗವಂತ, ತನ್ನ ಭಕ್ತರನ್ನು ಕಾಪಾಡ ಅನುಗ್ರಹ ಮಾಡುವುದಕ್ಕೆ ಸಂಸಿದ್ಧನಾಗಿದ್ದಾನೆ ಅನ್ನುವ ಚಿಂತನೆಯಿಂದ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು 17ನೇ ಪದ್ಯ. ಅಪೀಚ್ಛ ದರ್ಶನಂ ಶಶ್ವತ್ ಸರ್ವಲೋಕ ನಮಸ್ಕೃತಂ ಸಂತಂ ವಯಸಿ ಕೌಶೋರೇ ಕೈಶೋರೇ ಭಕ್ತಾನುಗ್ರಹ ಕಾತರಂ, ಸಂತಂ ವಯಸಿ ಕೈಶೋರೇ ಭಕ್ತಾನುಗ್ರಹ ಕಾತರಂ ಅನ್ನುವ ಶ್ಲೋಕವನ್ನು ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಇದು 18ನೇ ಶ್ಲೋಕ. ಕೀರ್ತನ್ಯ ತೀರ್ಥ ಯಶಸಂ ಪುಣ್ಯ ಶ್ಲೋಕ ಯಶಸ್ಕರಂ ಧ್ಯಾಯೇತ್ ದೇವಂ ಸಮಗ್ರಾಂಗಂ ಯಾವನ್ನ ಚ್ಯವತೆ ಮನಃ. ಭಗವಂತನ ಧ್ಯಾನವನ್ನು ಹೀಗೆ ಈ ಎಲ್ಲ ರೂಪಗಳನ್ನು ಚಿಂತನೆಯನ್ನು ಹೇಳ್ಕೊಟ್ಟಿದ್ದಾರೆ. ನಾವು ಎಷ್ಟು ವರ್ಗೂ ಧ್ಯಾನ ಮಾಡಬೇಕು, ಮೂಗಿನ ಕೊನೆಯನ್ನು ನೋಡ್ತಾ ಕಣ್ಣು ಒಳಗಿನ ಕಣ್ಣನ್ನು ತೆರೆದುಕೊಂಡು ಹೊರಗಿನ ದೃಷ್ಟಿಯನ್ನು ನಿರೋಧ ಮಾಡಿ ನಾವು ಭಗವಂತನನ್ನು ಧ್ಯಾನ ಮಾಡಬೇಕು, ಎಷ್ಟು ವರ್ಗೂ ಧ್ಯಾನ ಮಾಡಬೇಕು ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಧ್ಯಾಯೇ ದೇವಂ ಸಮಗ್ರಾಂಗಂ ಯಾವನ್ನ ಚ್ಯವತೆ ಮನಃ ಅಂತ ಅಂದ್ರೆ ಏನು, ಕೀರ್ತನ್ಯ ತೀರ್ಥ ಕೀರ್ತನ್ಯ ಕೀರ್ತನೀಯವಾದಂತಹ ಕೀರ್ತನ್ಯ ಅಂದ್ರೆ ಕೀರ್ತನಿ ಗಣನ್ಯ ಅಂತ ಹೇಳಿದಂತೆ ಕೀರ್ತನ್ಯ ಭಗವಂತನನ್ನು ನಾವು ಯಾವಾಗ ಕೀರ್ತಿ ಮಾಡೋ ಕೀರ್ತನೆಯನ್ನು ಹೊಗಳುವುದು. ಸೊ ಕೀರ್ತನೀಯವಾದಂತಹ ಪ್ರೈಸ್ ವರ್ದಿ ಅಂತೇಳಿ ಆ ವಿಧವಾಗಿ. ಸೊ ಕೀರ್ತನ್ಯ ತೀರ್ಥ ಯಶಸಂ, ಭಗವಂತನ ಕೀರ್ತಿ ಶುದ್ಧವಾಗಿದೆ ಕೀರ್ತನೀಯವಾಗಿದೆ ಯಶಸ್ಕರವಾಗಿರುವಂತಹ ಆ ಭಗವಂತನನ್ನು ನಾವು ಅದಕ್ಕೆ ಅದನ್ನೇ ಹೇಳ್ತೇವೆ ಪುಣ್ಯ ಶ್ಲೋಕ ಯಶಸ್ಕರಂ ಅಂತೇಳಿ. ಬ್ರಹ್ಮಾದಿಗಳಿಗೆ ಅಂದ್ರೆ ಭಗವಂತನ ಕೀರ್ತಿ ಅತ್ಯುತ್ಕೃಷ್ಟವಾಗಿದೆ, ತನ್ನ ಭಕ್ತರಿಗೂ ಬ್ರಹ್ಮಾದಿಗಳಿಗೂ ಕೂಡ ಪುಣ್ಯ ಶ್ಲೋಕ ಯಶಸ್ಕರಂ, ಇನ್ನೊಬ್ಬರಿಗೂ ಕೀರ್ತಿಯ ತನ್ನ ಭಕ್ತರಿಗೂ ಬ್ರಹ್ಮಾದಿ ಭಕ್ತರಿಗೂ ಕೀರ್ತಿಯನ್ನು ಉಂಟು ಮಾಡುವವನಾಗಿದ್ದಾನೆ ಭಗವಂತ, ಪುಣ್ಯ ಶ್ಲೋಕ ಯಶಸ್ಕರಂ. ಸೊ ಅವನು ಯಶಸ್ಸನ್ನು ಉಂಟು ಮಾಡ್ತಾನೆ, ಅವನು ಅತ್ಯಂತ ಯಶೋವಂತನಾಗಿದ್ದಾನೆ. ಇಂತಹ ಭಗವಂತನನ್ನು ಚಿಂತನೆ ಮಾಡಬೇಕು. ಕೀರ್ತನ್ಯ ತೀರ್ಥ ಯಶಸಂ ಪುಣ್ಯ ಶ್ಲೋಕ ಯಶಸ್ಕರಂ, ಅತ್ಯಂತ ಕೀರ್ತನೀಯವಾದಂತಹ ಶುದ್ಧವಾದಂತಹ ಕೀರ್ತಿ ಉಳ್ಳ ಭಗವಂತ, ತನ್ನ ಭಕ್ತರಿಗೂ ಅತ್ಯಧಿಕವಾದ ಕೀರ್ತಿ ಬರುವಂತೆ ಮಾಡುವ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು. ಕೀರ್ತನ್ಯ ತೀರ್ಥೇಶಂ ಪುಣ್ಯ ಶ್ಲೋಕ ಯಶಸ್ಕರಂ ಧ್ಯಾಯೇ ದೇವಂ 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 ಭಗವಂತ ದೇವ ಅಂದ್ರೆ ಕ್ರೀಡಾ ಮಾದ ಪರಮಾತ್ಮ ದೇವ ದಿವು ಕ್ರೀಡಾಯಾಮ್ ಭಗವಂತ ಕ್ರೀಡಾ ರೂಪನಾಗಿರುವಂತ ಅಂದ್ರೆ ಎಲ್ಲವನ್ನು ಲೀಲಾ ಮಾತ ಕ್ರೀಡೆ ಅಂತ ಹೇಳಿದ್ರೆ ಲೀಲಾ ಮಾತದಲ್ಲಿ ಜಗತ್ತನ್ನು ಸೃಷ್ಟಿ ಸಂಹಾರ ಸ್ಥಿತಿ ಎಲ್ಲವನ್ನು ಮಾಡುವಂತ ಅವನು ಅಷ್ಟವಿಧ ವ್ಯಾಪಾರಗಳನ್ನು ಲೀಲಾ ಮಾತಿಂದ ಮಾಡುವಂತ ಭಗವಂತನನ್ನು ಸಮಗ್ರಾಂಗಂ ಎಲ್ಲ ಅಂಗಗಳ ಸಹಿತವಾಗಿ ಅಂದ್ರೆ ಎಲ್ಲ ಅವಯವ ಸಹಿತನಾಗಿರುವ ಅಷ್ಟೇ ಅಲ್ಲದೆ ಸಮಗ್ರಾಂಗಂ ಎಲ್ಲ ಅವಯವಗಳು ಎಲ್ಲ ಗುಣಗಳು ಎಲ್ಲ ರೂಪಗಳು ಅನೇಕ ರೂಪಗಳನ್ನು ಅನೇಕ ಅವಯವಗಳಿಂದ ಕೂಡಿದ ಭಗವಂತನನ್ನು ಚಿಂತನೆ ಮಾಡಬೇಕು. ಎಷ್ಟುವರೆಗೂ ಯಾವತ್ ಮನ ನಚ್ಯವತೆ ಮನಸ್ಸು ಎಲ್ಲಿಯವರೆಗೂ ಚಲಿಸದೇ ಇರುತ್ತೋ ಸಂಚಲವಾಗದೆ ಅಂದ್ರೆ ಮನಸ್ಸು ಮೊದಲು ನಾವು ಧ್ಯಾನ ಶುರು ಮಾಡುವಾಗ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಎಲ್ಲೆಲ್ಲೋ ಓಡ್ತಾ ಇರುವಾಗ ಹೇಳ್ಕೊಂಡು ಬಂದು ಮನಸ್ಸನ್ನು ಭಗವಂತನ ನಿಲ್ಲಿಸ್ತೀವಿ. ಯಾವಾಗಾದ್ರೆ ಭಗವಂತನಲ್ಲಿ ಸ್ಥಿರವಾಗಿ ನಿಲ್ಲಿಸುವ ಒಂದು ಎಬಿಲಿಟಿ ಬರುತ್ತೋ ಅಷ್ಟುವರೆಗೂ ಮಾಡಬೇಕು. ಆ ಎಬಿಲಿಟಿ ಬಂತ್ರಿ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ ಅಂದ್ರೆ ಇಲ್ಲ, ಎಬಿಲಿಟಿ ಬಂದಾಗ ಆಟೋಮ್ಯಾಟಿಕ್ ಆಗ ಆ ಆನಂದದಿಂದ ಇನ್ನೂ ನಾವು ಧ್ಯಾನವನ್ನು ಮುಂದುವರಿಸ್ತಾ ಇರ್ತೀವಿ. ಹೀಗೆ ಭಗವಂತನ ಧ್ಯಾನವನ್ನು ಮಾಡುವಾಗ ಮನಸ್ಸು ಚಲಿಸದೆ ಸ್ಥಿರವಾಗಿ ಇಡುವಷ್ಟು ಕಾಲ ಭಗವಂತನ ಅಷ್ಟೇ ಅಲ್ಲದೆ ಅಸ್ಥಿರವಾಗಿ ನಿಂತಿದೆ ಮತ್ತು ಆ ಸ್ಥಿರತ್ವ ಇದ್ದಷ್ಟು ಹೊತ್ತು ಹಾಗೆ ಸ್ಥಿರತ್ವವನ್ನು ಇಟ್ಕೊಂಡು ಭಗವಂತನ ಮೇಲೆ ಮನಸ್ಸನ್ನು ನಿಲ್ಲಿಸಿ ಧ್ಯಾನ ಮಾಡ್ತಾ ಇರಬೇಕು. ಎಷ್ಟುವರೆಗೂ ನಮಗೆ ಯೋಗ್ಯತೆ ತಾಕತ್ತು ಶಕ್ತಿ ಇದೋ ಅಷ್ಟುವರೆಗೂ ಭಗವಂತನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೀರ್ತನ್ಯ ತೀರ್ಥೇಶಂ ಪುಣ್ಯ ಶ್ಲೋಕ ಯಶಸ್ಕರಂ ಧ್ಯಾಯೇತ್ ದೇವಂ ಸಮಗ್ರಾಂಗಂ ಯಾವನ್ನ ಚ್ಯವತೆ ಮನಃ ಅಂತ ಈ 18ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವತ್ತು ಸುಮಾರು ಶ್ಲೋಕಗಳನ್ನು ಕವರ್ ಮಾಡಿದ್ದೀವಿ ಮತ್ತು ನೆಕ್ಸ್ಟ್ ಫ್ರೈಡೆ ಅಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣಮಸ್ತು. ಕಾಯನವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾ ಭಕ್ತಿ ಸ್ವಭಾವಾತ್ ಕರೋಮಿ ಇತ್ಯಸ್ಮೈ ಶ್ರೀಮನ್ನಾರಾಯಣ ಸ್ವಾಮಿ.